ఓం హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం. స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకల సుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరి ఓం. ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయ ఆదికవయే ముహ్యంతియం సూరయః. తేజో వారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీ గురుభ్యో నమః. హరి ఓం. భగవంతనిగె వైషమ్యవిదే ఎంబ ప్రశ్నె. సమః ప్రియః సుహృద్ బ్రహ్మన్ భూతానాం భగవాన్ స్వయం ఇంద్రస్యార్థే కథం దైత్యాన్ అవధీత్ విషమో యథా. భగవంత సమనాగిరవేకాదవ. ఇలి భగవంత భగవంతన మగ బ్రహ్మదేవరు, బ్రహ్మదేవర మక్కళు కశ్యపరు. కశ్యపర ಇಬ್ಬರು ಪತ್ನಿಯರೇ ದಿತಿ ಅದಿತಿ, ಅವರ ಸಂತಾನವೇ ದೈತ್ಯರು ದೇವತೆಗಳು. ಅಂತಹ ಕಾಲಕ್ಕೆ ಭಗವಂತನ ಸಂತಾನದಲ್ಲೇ ಬಂದಿರತಕ್ಕಂಥವರು ಒಬ್ಬರಿಗಾಗಿ ಇನ್ನೊಬ್ಬರನ್ನು ಕೊಲ್ಲೋದು ಸರಿಯ. ಅದರಲ್ಲಿ ಇಂದ್ರನಿಗಾಗಿ ಕೊಲ್ತಾ ಇದ್ದಾರಲ್ಲ ದೈತ್ಯರನ್ನೆಲ್ಲ, ಇದು ಸರಿಯಾದ್ದಲ್ಲ. ಮತ್ತೆ ಹೇಗೆ ಸಮರ್ಥನ ಮಾಡ್ತೀರಿ? ಇದು ತನ್ನ ವಂಶದಲ್ಲಿ ಬಂದಿರತಕ್ಕಂಥವರು ಅಂತ. ಇಲ್ಲ, ಭಗವಂತ ಯಾರಿಗೂ ಸಂಬಂಧವೇ ಇಲ್ಲದವ ವಿಲಕ್ಷಣ ಅಂತ ತಗೊಳ್ತೀರಾ? ಅವ ಗುಣಪೂರ್ಣ ಅಂತ ಹೇಳಬೇಕಾದರೆ ಅವನಲ್ಲಿ ಸಮತ್ವ ಇರಬೇಕು, ಎಲ್ಲರೂ ಅವನಿಗೆ ಸಮಾನವಾಗಿರಬೇಕು. ಒಬ್ಬರಿಗಾಗಿ ಒಬ್ಬರನ್ನು ಬಡಿಯೋದು, ಹೊಡೆಯೋದು, ಕೊಲ್ಲೋದು ಸರಿಯಾ? ಅವಾಗ ಹೇಳ್ತಾರೆ, ಭಗವಂತನಿಗೆ ವೈಷಮ್ಯ ನೈರ್ಗೃಣ್ಯಾದಿಗಳು ಇಲ್ಲ. ವೈಷಮ್ಯ ವಿಷಮನಾಗಿರೋದು, ನೈರ್ಗೃಣ್ಯ ಅಂತ ದೊಡ್ಡ ಶಬ್ದ ಅದು ಬಳಕೆಯಲ್ಲಿ ಬರ್ತಾ ಇರುತ್ತೆ, ಅದು ಏನು ಅಂತ ಗೊತ್ತಾಗಿಲ್ಲ. ಘೃಣಿ ಅಂದರೆ ಕರುಣೆ, ಘೃಣಿ ಅಂದರೆ ಕರುಣೆ ಹೊಂದಿರೋದು. ನಿರ್ಘೃಣಿ ಅಂದರೆ ಯಾರು? ಕರುಣೆ ಇಲ್ಲದವರು. ನೈರ್ಘೃಣ್ಯ ಅಂದರೆ ಕರುಣೆ ಇಲ್ಲದಿರುವಿಕೆ, ಎ ಪರ್ಸನ್ ವಿಥೌಟ್ ಮೆರ್ಸಿ. ನೈರ್ಘೃಣ್ಯ, ಮೆರ್ಸಿ ಇಲ್ಲದೇ ಇರೋದು. ಹಾಗೆ ಭಗವಂತನಲ್ಲಿ ದಯೆ ಇಲ್ಲದಿರೋದು, ಇವೆಲ್ಲವೂ ಕೂಡ ದೋಷ ಆಗುತ್ತಲ್ಲ. ಅಂದರೆ ಹೇಳ್ತಾ ಇದ್ದಾರೆ, ದೇವರಿಗೆ ವೈಷಮ್ಯಾದಿಗಳು ಇಲ್ಲ. ಜೀವರಾಶಿಗಳು ಮೂರು ರೀತಿ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಅದರಲ್ಲಿ ಸತ್ವಗುಣಕ್ಕೆ ಉನ್ನಾಹ ಕಾಲ, ಅಲ್ಲಿ ಎಲ್ಲ ಗುಣಗಳಿಗೂ ಏಕಕಾಲದಲ್ಲಿ ಪತನ, ಏಕಕಾಲದಲ್ಲಿ ಉನ್ನಾಹ ಎಂಬುದಿಲ್ಲ. ಪ್ರಕೃತಿಯ ಮೂರು ಗುಣಗಳಿವು. ಪ್ರಕೃತಿಯ ಮೂರು ಗುಣಗಳು ಸಾತ್ವಿಕ, ಸತ್ವ, ರಜಸ್ಸು, ತಮಸ್ಸು. ಸಂಬಂಧಪಟ್ಟವರು ಸಾತ್ವಿಕರು, ರಾಜಸರು, ತಾಮಸರು. ಅಂಥ ಕಾಲಕ್ಕೆ ಈ ಮೂರು ಗುಣಗಳು ಪ್ರಕೃತಿಯಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಸತ್ವಗುಣ ಮೇಲಕ್ಕೆ ಬಂದಾಗ ಮಿಕ್ಕ ಎರಡೂ ಕೆಳಗಿರುತ್ತೆ. ಅದರಲ್ಲಿ ರಜೋಗುಣ ಮೇಲಕ್ಕೆ ಬಂದಾಗ ಮಿಕ್ಕ ಸತ್ವಗುಣ, ತಮೋಗುಣ ಕೆಳಗಿರುತ್ತೆ. ತಮೋಗುಣ ಮೇಲಕ್ಕೆ ಬಂದಾಗ ಸತ್ವ ರಜೋಗುಣಗಳು ಕೆಳಗಿರುತ್ತೆ. ಇದು ಪ್ರಕೃತಿಯ ಧರ್ಮ, ಅದರ ಫಾರ್ಮುಲಾ. ಆ ಸತ್ವಗುಣ ಮೇಲಕ್ಕಿದ್ದಾಗ ದೇವತೆಗಳಿಗೆ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಅಂದರೆ, ಜಯಕಾಲೇತು ಸತ್ವಸ್ಯ ದೇವರ್ಷೀನ್ ರಜಸೋಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್ ಅಂತ. ಇಲ್ಲೂ ಸ್ವಲ್ಪ ಆಳವಾದ ವಿಚಾರಗಳು ಕೂತಿವೆ. ಏನು ಜೀವರಾಶಿಗಳನ್ನು ನೀವು ಸಾತ್ವಿಕರು, ರಾಜಸರು, ತಾಮಸರು ಅಂತ ವಿಭಾಗ ಮಾಡ್ತಾ ಇದ್ದೀರಿ, ಯಾವುದರ ಅಡಿಯಲ್ಲಿ? ಈ ಪ್ರಕೃತಿಯಲ್ಲಿರತಕ್ಕಂಥ ಸತ್ವಗುಣ, ರಜೋಗುಣ, ತಮೋಗುಣ ಏನಿದೆ, ಅದಕ್ಕೆ ಸಂಬಂಧಪಟ್ಟವರು ಅನ್ನುವ ಒಂದು ಭಾವನೆಯಿಂದ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ಮೂರು ಗುಣಗಳ ಅಂಟು ಜೀವರಾಶಿಗಳಿಗೆ ಲಿಂಗದೇಹ ಇರೋ ಪರ್ಯಂತ ಮಾತ್ರ. ಲಿಂಗದೇಹವೇ ಹೋಗಿಬಿಟ್ರೆ, ಮೂರು ಜೀವರಾಶಿ ಇದ್ದಾರೆ, ಮೂರು ಜೀವರಾಶಿಗೆ ಲಿಂಗದೇಹ ಹೋಯಿತು. ಈಗ ಲಿಂಗದೇಹ ಹೋದ ಮೇಲೆ ಅವರನ್ನು ಯಾರು ಅಂತ ಗುರುತಿಸೋದು? ಸಾತ್ವಿಕರೋ, ರಾಜಸರೋ, ತಾಮಸರೋ? ಅದಕ್ಕೆ ಹೇಳ್ತಾರೆ, ಈ ಜೀವರಾಶಿಯಲ್ಲಿ ಏನು ಸ್ವಭಾವಸಿದ್ಧವಾದ ಗುಣವಿದೆ ಅದು ಸಾತ್ವಿಕ ಗುಣ. ಪ್ರಕೃತಿಗೆ ಸಂಬಂಧಪಟ್ಟ ಸಾತ್ವಿಕ ಗುಣ ಬೇರೆ, ಅಪ್ರಕೃತ ಪ್ರಕೃತಿಯಿಂದ ಬಾರದೇ ಇರುವ ಜೀವರ ಸ್ವಭಾವದಲ್ಲೇ ಇರತಕ್ಕ ಈ ಪ್ರಕೃತಿಯ ಸತ್ವಗುಣದ ಗುಣಗಳಂತೆ ಇರುವ ಗುಣಗಳು ಇವರ ಒಳಗೇ ಇರುತ್ತೆ. ಅದಕ್ಕೆ ಇವರನ್ನು ಸಾತ್ವಿಕರು ಅಂತ. ರಜೋಗುಣದವರ ಗುಣಗಳಂತೆ ಯಾರಿಗೆ ಸ್ವಭಾವದಲ್ಲೇ ಗುಣಗಳಿರುತ್ತೋ, ಯಾರ ಸ್ವರೂಪದಲ್ಲೇ ಜ್ಞಾನ ಆನಂದ ಮಿಶ್ರಣ ಇರುತ್ತೋ ಅವರು ಸಾತ್ವಿಕರು. ಯಾರ ಸ್ವರೂಪದಲ್ಲಿ ಜ್ಞಾನ ಆನಂದದ ಜೊತೆಗೆ ಅಜ್ಞಾನ ದುಃಖಾದಿಗಳ ಮಿಶ್ರವಿರುತ್ತೋ ಅವರು ರಾಜಸರು. ಯಾರ ಸ್ವರೂಪದಲ್ಲಿ ದುಃಖ, ಅಜ್ಞಾನ, ವಿಪರೀತ ಜ್ಞಾನ ಎಲ್ಲ ತುಂಬಿರುತ್ತೋ ಅವರು ತಾಮಸರು ಅಂತ ನಿಶ್ಚಯ. ಆದ್ದರಿಂದ ವಿಶೇಷವಾಗಿರತಕ್ಕಂಥ ಈ ಹೊರಗಿನ ಲಿಂಗದೇಹದ ಪೊರೆ ಏನಿರುತ್ತೆ, ಆ ಲಿಂಗದೇಹ ಸಾತ್ವಿಕರಿಗೆ ತಕ್ಕಂಥ ಲಿಂಗದೇಹ ಬೇರೇನೆ ಸಹಜವಾಗಿ ಬಂದಿದೆ, ರಾಜಸರಿಗೆ ತಕ್ಕಂಥ ಲಿಂಗದೇಹ ತಾನಾಗಿ ಬೇರೆಯದಾಗಿ ಬಂದಿದೆ, ತಮೋ ಜೀವರಾಶಿಗಳಿಗೆ ತಕ್ಕಂಥ ಲಿಂಗದೇಹ ಅವರಿಗಿದ್ದೇ ಇದೆ. ಇದು ಯಾರೂ ಕೊಟ್ಟಿಲ್ಲ, ತಾನಾಗಿ ಬಂದದ್ದು. ಹಾಗಾದರೆ ಈ ಲಿಂಗದೇಹಗಳಲ್ಲಿ ಸತ್ವಗುಣ ಪ್ರಧಾನವಾಗಿರೋದು ಸಾತ್ವಿಕರ ಲಿಂಗದೇಹ, ರಜೋಗುಣ ಪ್ರಧಾನವಾಗಿರೋದು ರಾಜಸರ ಲಿಂಗದೇಹ, ತಮೋಗುಣ ಪ್ರಧಾನವಾಗಿರೋದು ತಾಮಸರ ಲಿಂಗದೇಹ. ಅದರಲ್ಲಿ ಸಾತ್ವಿಕರಿಗೆ ತಮ್ಮ ಲಿಂಗದೇಹದಲ್ಲಿರತಕ್ಕಂಥ ಸತ್ವಗುಣ ಪರಿಚ್ಛೇದದಲ್ಲಿ ಆ ಪೊರೆಯಲ್ಲಿ ಇರತಕ್ಕಂಥ ಏನು ಗುಣಗಳಿವೆ ಅದರ ಸಂಪರ್ಕ, ಬಂದಾಗ ಅವರು ಸಾತ್ವಿಕರು ಅಂತ ಲೌಕಿಕದಲ್ಲಿ ಅಂದರೆ ಸಂಸಾರದಲ್ಲಿರುವಾಗ ಪ್ರಕೃತಿಯ ಗುಣಗಳ ಅಂಟಿರುವವರಾಗಿರ್ತಾರೆ. ಹಾಗೆ ರಾಜಸರು ತಾಮಸ ಈ ಪ್ರಕೃತಿಯಲ್ಲಿರುವ ಗುಣಗಳಲ್ಲಿ ಏರುಪೇರು ಅಂದರೆ ಒಂದು ಮೇಲಕ್ಕೆ ಬಂದರೆ ಮಿಕ್ಕ ಎರಡು ಕೆಳಕ್ಕಿರೋದು ಎಂಬ ಸ್ಥಿತಿ ಬಂದಿರುತ್ತೆ. ಅಂತಹ ಕಾಲಕ್ಕೆ ಯಾವ ಯಾವ ಗುಣಕ್ಕೆ ಉನ್ನಾಹ ಕಾಲ ಬರುತ್ತೋ ಆಯಾ ಗುಣದವರನ್ನ ದೇವ ಮೇಲಕ್ಕೆ ಎತ್ತಿ ಹಿಡಿಯುತ್ತಾರೆ. ಅದರಲ್ಲಿ ಭಗವಂತನಿಗೆ ಇವರನ್ನೇ ಸದಾ ಮೇಲಕ್ಕಿಟ್ಟಿರಬೇಕು, ಇವರನ್ನೇ ಕೆಳಗೆ ಹಾಕಬೇಕು ಅಂತ ಇಲ್ಲ. ದೇವತೆಗಳಿಗೆ ಸೋಲು ಕೊಡ್ತಾನೆ, ದೈತ್ಯರಿಗೆ ವಿಶೇಷವಾಗಿ ಗೆಲುವು ಕೊಡ್ತಾನೆ, ಒಮ್ಮೊಮ್ಮೆ ಒಮ್ಮೊಮ್ಮೆ ದೇವತೆಗಳಿಗೂ ಕೊಡ್ತಾನೆ. ಆದ್ದರಿಂದ ಅವರವರ ಕರ್ಮಾನುಸಾರ, ಸ್ವಭಾವಾನುಸಾರ ಅನೇಕ ಕಾರಣಗಳಿಂದ ಅವರವರಿಗೆ ಜಯವನ್ನು ಕೊಡ್ತಾ ಬರ್ತಾ ಇದ್ದಾನೆ. ಇವನಿಗೆ ಯಾವ ರೀತಿಯಾದ ವೈಷಮ್ಯವಿಲ್ಲ. ಇನ್ನೊಂದು ವೈಷಮ್ಯ ಅಂದರೆ ಇವ ನನಗೆ ಬೇಕಾದವ, ಇವ ನನಗೆ ಬೇಡದವ ಎಂಬ ಭಾವನೆ ನಮ್ಮಲ್ಲಿರುತ್ತೆ. ಆ ಭಾವನೆಗಳಿಗೆ ಬುಡ ಯಾವುದು ಅಂದರೆ ನನಗುಪಕಾರ ಮಾಡುವವ, ನನಗೆ ಅಪಕಾರ ಮಾಡುವವ. ನನಗುಪಕಾರ ಮಾಡುವವ ನನ್ನವ, ನನಗೆ ಅಪಕಾರ ಮಾಡುವವ ನನ್ನವನಲ್ಲ ಅಂತ ಇದು ನಮಗೆ ಆ ಭಾವನೆಗಳ ಬುಡ. ದೇವರಿಗೆ ಯಾರೂ ಉಪಕಾರ ಮಾಡುವರಿಲ್ಲ, ಯಾರಿಂದ ಅವನಿಗೆ ಏನೂ ಆಗಬೇಕಾಗಿದ್ದಿಲ್ಲ, ಯಾರೂ ಅವನಿಗೆ ಅಪಕಾರ ಮಾಡುವರಿಲ್ಲ. ಯಾಕೆ? ಎಲ್ಲರೂ ಅಸ್ವತಂತ್ರರೇ, ಯಾರೂ ಅವನಿಗೆ ತೊಂದರೆ ಕೊಡುವರಿಲ್ಲ. ಆದ್ದರಿಂದ ದೇವರಿಗೆ ನನಗೆ ಉಪಕಾರ ಮಾಡುವರು ಅಂತ ಪ್ರೀತಿ ಮಾಡುವುದಾಗಲಿ, ನನಗೆ ಅಪಕಾರ ಮಾಡುವರು ಅಂತ ಅವರಿಗೆ ಅವರ ಮೇಲೆವೇ ದ್ವೇಷ ಮಾಡುವುದಾಗಲಿ ಮಾಡುವ ಪ್ರಸಂಗವೇ ಭಗವಂತನಿಗೆ ಇಲ್ಲ. ಆದರೆ ಭಗವಂತನಿಗೆ ಸುರಪಕ್ಷಪಾತಿ ಅಂತ ಹೆಸರಿದೆಯಲ್ವ, ದೇವತೆಗಳ ಪಕ್ಷಪಾತಿವ ಅಂತ. ಮತ್ತದು ಹೇಗೆ ಕೊಡುತ್ತೆ? ಅದು ಕೆಡತಾರೆ. ದೇವ ಮೂರು ವಿಧ ಜೀವರಾಶಿಗಳಿಗೆ ಅವರವರ ಗತಿಯನ್ನು ಕೊಡಲಿಕ್ಕೆ ಸೃಷ್ಟಿ ಮಾಡಿದ್ದಾನೆ. ಮಾಡಿದ ಸೃಷ್ಟಿಗೆ ಯಾರು ಅನುಕೂಲರಾಗಿರ್ತಾರೋ ಅಂಥವರನ್ನು ತನ್ನವರು ಅಂತ ರಕ್ಷಣೆ ಮಾಡ್ತಾನೆ. ಸೃಷ್ಟಿಗೆ ಯಾರು ಪ್ರತಿಕೂಲರಾಗಿರ್ತಾರೋ, ಸೃಷ್ಟಿಗೆ ತೊಂದರೆ ಕೊಡ್ತಾರೋ ಅವರನ್ನು ಸಂಹಾರ ಮಾಡುತ್ತಾನೆ, ಅವರು ತನ್ನವರಲ್ಲ. ಅಂದರೆ ಜಗತ್ತಿಗೆ ತೊಂದರೆ ಕೊಡುವವರನ್ನು ಸಂಹಾರ ಮಾಡುತ್ತಿದ್ದಾನೆ, ಜಗತ್ತಿಗೆ ಪೋಷಕರಾದವರನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಇದು ಒಳ್ಳೆ ಗುಣವೇ. ಈ ರೀತಿಯಲ್ಲಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಸಹಜವಾಗಿ ಬಯಸುವವರೇ ದೇವತೆಗಳು. ಇನ್ನು ಜಗತ್ತಿಗೆ ಕೆಟ್ಟದಾಗಲಿ ಅಂತ ಸಹಜವಾಗಿ ಬಯಸುವವರೇ ದೈತ್ಯ. ಆ ರೀತಿಯಲ್ಲಿ ದೇವರು ಸುರರು ದೇವತೆಗಳ ಪಕ್ಷಪಾತಿ ಅಂತ ಹೇಳುವುದು ದೇವರಿಗೆ ಗುಣ ಆಗಿದಷ್ಟೇ ಹೊರತು ದೋಷ ಅಲ್ಲ. ಯಾವಾಗ ದೋಷ ಆಗ್ತಿತ್ತು? ತನ್ನ ವೈಯಕ್ತಿಕವಾದ ಉಪಯೋಗ ದೃಷ್ಟಿಯಿಂದ ಯಾರು ತನಗೆ ಬೇಕಾದವರು ಅಂತ ನಿರ್ಣಯ ಇದ್ದರೆ ಅಯ್ಯೋ ಇವನಿಗೂ ದೋಷ ಇದೆ ಅಂತ ಹೇಳಬಹುದಾಗಿತ್ತು. ಅಂಥದ್ದು ಭಗವಂತನಿಗಿಲ್ಲ. ಅದಕ್ಕೆ ಇಲ್ಲಿ ವಿಶೇಷವಾದ ದೃಷ್ಟಾಂತವನ್ನು ಕೊಡ್ತಾ ಬರ್ತಾ ಇದ್ದ. ಹಿಂದೆ ಅಂದರೆ ನಾರದರಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ತುಂಬ ಆಳವಾಗಿ ಹೋಗ್ತಾ ಬರ್ತಾ ಇದೆ ಈ ಒಂದು ಕಥಾ ಪ್ರಸಂಗ. ಈ ದೇಹವೇನಿದೆ, ದೇಹದಿಂದಾಗಿ ಸನ್ಮಾನ ಅವಮಾನಾದಿಗಳು ನಮಗೆ ಬರ್ತಾ ಇವೆ. ಜೀವರನ್ನು ನೋಡಿ ಸನ್ಮಾನ ಮಾಡುವರು ಅಪಮಾನ ಮಾಡುವರು ಯಾರೂ ಇಲ್ಲ. ಮೇಲಿರುವ ದೇಹವನ್ನು ನೋಡೇ ಬರ್ತಾರೆ. ಆ ಸನ್ಮಾನ ಮಾಡುವವರಿಗೂ ಮಾಡಿಸಿಕೊಳ್ಳುವವರಿಗೂ ಅಪಮಾನ ಮಾಡುವವರಿಗೂ ಮಾಡಿಸಿಕೊಳ್ಳುವವರಿಗೂ ಈ ದೇಹ ಬೇರೆ ನಾನು ಬೇರೆ ಎಂಬ ಎಚ್ಚರವೇ ಇರಲ್ಲ. ಅವರೂ ಕೇಳ್ತಾರೆ, ನೀವು ಬಹಳ ಸಣ್ಣಕ್ಕಾಗಿದ್ದೀರಾ, ಸಪೂರ ಆಗಿದ್ದೀರಾ. ಇವರು ಹೇಳ್ತಾರೆ, ನಾನು ಸಪೂರ ಆಗಿದ್ದೀನಿ. ಸಣ್ಣಕ್ಕಾಗಿರುವುದು ಶರೀರ ಅಷ್ಟೇ ಹೊರತು ಜೀವ ಅಲ್ಲ. ಆದರೆ ಈ ಶರೀರವೇ ನಾನು ಎಂಬ ಭಾವನೆ ತುಂಬಾ ಬೆಳೆದು ಹೋಗಿದ್ದರಿಂದ ಶರೀರಕ್ಕೆ ಸನ್ಮಾನ ಆದರೆ ತನಗೆ ಸನ್ಮಾನ ಆದಂತೆ, ಶರೀರಕ್ಕೆ ಅವಮಾನ ಆದರೆ ತನಗೆ ಅವಮಾನ ಆದಂತೆ ಭಾವಿಸ್ತಾನೆ ಜೀವ. ಆ ಭಾವನೆಯೇ ಇಡೀ ಜನ್ಮಗಳಿಗೆ ಕಾರಣ ಆಗ್ತಾ ಇದೆ. ಅದು ಭಗವಂತನಿಗಿಲ್ಲ. ಜೀವನಿಗೆ ತನ್ನ ಸ್ವರೂಪದಿಂದ ಬೇರೊಂದು ಶರೀರ, ಬೇರೆ ಆದ ಶರೀರ ಅವನಿಗಿದೆ. ಅದನ್ನು ತಾನೇ ಅಂತ ತಿಳಿದದ್ದರಿಂದ ಈ ದೋಷ ಬರ್ತಾ ಇದೆ. ದೇವರಿಗೆ ತನ್ನ ಸ್ವರೂಪದಿಂದ ಬೇರೆ ಆದ ಇನ್ನೊಂದು ಪ್ರಕೃತಿಗೆ ಸಂಬಂಧಪಟ್ಟ ಶರೀರ ದೇವರಿಗಿಲ್ಲ, ಆದ್ದರಿಂದ ಅವನಿಗೆ ಈ ದೋಷಗಳು ಯಾವುದೂ ಇಲ್ಲ. ಮತ್ತೆ ನಮಗೆ ಈ ದೋಷವಿದೆಯಲ್ಲ, ಇದು ಹೋಗುವುದು ಹೇಗೆ? ಅದಕ್ಕೆ ಹೇಳ್ತಾರೆ, ದೇವರನ್ನ ಈ ದೋಷಗಳು ಯಾವುದೂ ಇಲ್ಲದವ ಅಂತ ಸದಾ ಚಿಂತನೆ ಮಾಡಿದರೆ ನಾವು ದೇವರಾಗಲ್ಲ, ದೇವರಂತೆ ನೋಡೋದಕ್ಕೆ ಕೆಲವು ವಿಷಯಗಳಲ್ಲಿ ದೇವರಂತೆ ಆಗಿ ನಾವು ಹೊರಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಚಿಕ್ಕ ದೃಷ್ಟಾಂತ ಕೊಡುತ್ತಾರೆ. ಕೀಟಃ ಪೇಶಸ್ಕೃತ ಅರ್ಥಃ ಕುಡ್ಯೇ ಯಾಂತಂ ಅನುಸ್ಮರನ್ ಸಂಭ್ರಮ ಭಯಯೋಗೇನ ವಿಂದತೆ ತತ್ ಸ್ವರೂಪತಾಂ. ಹುಳ, ಚಿಟ್ಟೆ ಚಿಕ್ಕ ಹುಳವನ್ನು ತಂದು ಗೂಡಲ್ಲಿಟ್ಟು ಸದಾ ಕಾಲ ಪೋಷಣೆ ಮಾಡುತ್ತಾ ಬಂದರೆ ಒಳಗಿರುವ ಹುಳ ಈ ಚಿಟ್ಟೆಯನ್ನೇ ಸದಾ ನೆನೆದು 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 ಕೊನೆಗೆ ತಾನೂ ಚಿಟ್ಟೆಯಂತೆ ಆಗಿ ಆ ಗೂಡಿನಿಂದ ಹೊರಗೆ ಹೋಗಿಬಿಡುತ್ತೆ. ಹಾಗೆ ಈ ಸಂಸಾರವೆಂಬ ಈ ಶರೀರವೆಂಬ ಗೂಡಿನಲ್ಲಿ ದೇವ ನಮ್ಮನ್ನ ತಂದಿಟ್ಟಿದ್ದಾನೆ. ನಾವು ಅವನನ್ನೇ ನೆನೆದು 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 ಅವನಂತೆ ಆಗಿ ಹೋಗಲಿಕ್ಕೆ ಸಾಧ್ಯ. ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವ ನೈದಿ ಆಡುವ ತೆರದಿ ಲೋಕದಳು. ಕೈಟ ಭಾರಿಯ ಧ್ಯಾನದಿಂದ ಸಾರೂಪ್ಯವನೈದುವರು ಅಲ್ಪಜೀವಿಗಳು ಅಂತ ದಾಸರಾಯರು ಹೇಳ್ತಾರೆ. ಇಷ್ಟನ್ನ ಹೇಳಿ ಆ ಭಗವಂತನನ್ನ ವಿಶೇಷವಾಗಿ ಹೇಗೆ ಚಿಂತನೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಅಂದರೆ ಎದ್ದರು ಕೂತರು ನಿಂತರು ಮಲಗಿದರು ಊಟ ಮಾಡಿದ್ರು ಕುಡಿತಾ ಇದ್ರು ಅವನನ್ನೇ ನೆನೆದರೆ ನಾವು ಅವನಂತೆ ಆಗಲಿಕ್ಕೆ ಸಾಧ್ಯ. ಅವಾಗ ದುಷ್ಟ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಯಾರಾದ್ರೂ ಇದ್ರ ಅವನನ್ನೇ ಶಯಾನ ಪರ್ಯಟನ್ ಅಶ್ನನ್ ಪ್ರಭಿಪನ್ ಬ್ರುವನ್. ಅಶ್ನನ್ ತಿನ್ನೋ ಕಾಲಕ್ಕೆ, ಪ್ರಭಿಬನ್ ಕುಡಿಯೋ ಕಾಲಕ್ಕೆ, ಮಲಗಿರೋ ಕಾಲಕ್ಕೆ, ಏಳೋ ಕಾಲಕ್ಕೆ, ತಿರುಗಾಡೋ ಕಾಲಕ್ಕೆ. ನಾನು ಸಂದದ ಏತಾನಿ ಗೋವಿಂದ ಪರಿರಂಭಿತ. ಇದು ಯಾವುದೂ ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ನಡೆದು ಹೋಗ್ತಾ ಇದೆ. ಮನಸ್ಸು ಮಾತ್ರ ದೇವರನ್ನೇ ಆಲಿಂಗನ ಮಾಡಿಕೊಂಡು ಸಂತೋಷವಾಗಿದೆ. ಯಾರ ವಿಷಯ ಇದು? ಪ್ರಹ್ಲಾದರಾಜರ ವಿಷಯ. ಈ ರೀತಿಯಲ್ಲಿ ಪ್ರಹ್ಲಾದರಾಜರ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದಕ್ಕೆ ವರಾಹನನ್ನ ನಾರಾಯಣನನ್ನ ಸಂಹಾರ ಮಾಡುತ್ತೇನೆ ಅಂತ ತನ್ನವರ ಮುಂದೆ ಸಂಕಲ್ಪ ಮಾಡಿ ತನ್ನವರನ್ನೆಲ್ಲ ಈ ದೇವರಿಗೆ ಬಲ ಕೊಡತಾ ಇದ್ದಾರೆ ಬ್ರಾಹ್ಮಣರು ಯಜ್ಞಯಾಗಾದಿಗಳಿಂದ. ಆದ್ದರಿಂದ ಆಕಳು ವೇದ ಬ್ರಾಹ್ಮಣರು ಯಜ್ಞಯಾಗಾದಿಗಳು ಎಲ್ಲಿದ್ದರೆ ಅಲ್ಲಿ ಧ್ವಂಸ ಮಾಡಿ ಅಂತ ಹೇಳಿ ಕಳಿಸುವಂಥ ಹಿರಣ್ಯ ಕಶಿಪು, ತಾಯಿ ತಮ್ಮನ ಹೆಂಡತಿಯರು ಅವರೆಲ್ಲರೂ ತಮ್ಮನ ಮಕ್ಕಳಿಗೆ ಎಲ್ಲ ಸಮಾಧಾನವನ್ನು ಮಾಡ್ತಾ ಇದ್ದಾರೆ. ಅಂಬಾಂಬ ಹೇ ವಧೂ ಪುತ್ರಾಹ ವೀರಂ ಅರ್ಹತ ಶೋಚಿತುಂ. ಅಮ್ಮ ನೀವೆಲ್ಲರೂ ಅಳಬೇಡಿ. ರಿಪೋರ್ ಅಭಿಮುಖೇ ಶ್ಲಾಘ್ಯ ಶೂರಾಣಾಂ ವಧೈಪ್ಸಿತ. ಶತ್ರುವಿನ ಎದುರಿಗೆ ಯುದ್ಧದಲ್ಲಿ ಮರಣ ಆಗೋದು ಶೂರರಾದವರಿಗೆ ಒಳ್ಳೆ ಮರಣ. ಅದಕ್ಕೆ ಸಂತೋಷ ಪಡಬೇಕು, ದುಃಖ ಪಡಬಾರದು. ಅಲ್ಲಿ ಪ್ರಶ್ನೆ, ನಮ್ಮ ದುಃಖ ಅವನು ಶೂರನಾಗಿ ಸತ್ತಿಲ್ಲ ಅಂತಲ್ಲ, ಶೂರನಾಗಿ ಸತ್ತಿದ್ದಾನೆ, ಆದರೆ ನಮ್ಮನ್ನ ಬಿಟ್ಟು ಹೋದನಲ್ಲ, ನಮಗೂ ಅವನಿಗೂ ಸಂಪರ್ಕ ಕಡಿದು ಹೋಯಿತು. ಅದಕ್ಕೆ ಹಿರಣ್ಯಕಶಿಪುವಿನ ಬಾಯಿಯಿಂದ ಸುಂದರವಾದ ಮಾತುಗಳು ಬರ್ತಾ ಇವೆ. ಒಳಗೆ ಜಯ ಇದ್ದಾನೆ, ಜಯನ ಬಾಯಿಯಿಂದ ಬರುವ ಮಾತುಗಳು, ಯಾವುದಾದರೆ ಬಿಟ್ಟು ಹೋಗಲ್ಲವೋ ಅಂಥ ಸಂಬಂಧ ಬಿಟ್ಟು ಹೋದಾಗ ದುಃಖಪಟ್ಟರೆ ಅದಕ್ಕೊಂದು ಅರ್ಥ, ಈ ಸಂಬಂಧಗಳೆಲ್ಲ ಜೀವಿ ಅನೇಕ ಜನ್ಮಗಳನ್ನು ಪಡೆಯುವಾಗ ಅಲ್ಲಿ ಬರುವ ಪ್ರತಿಯೊಂದು ಸಂಬಂಧ ಅನಿಶ್ಚಯ, ಅವನು ಅಂದುಕೊಂಡದ್ದೇ ಅಲ್ಲ ಎಲ್ಲ ಬಂದಿರುತ್ತೆ. ಅವನು ಇದ್ದಷ್ಟು ಕಾಲ ಕೆಲವು ಇರುತ್ತೆ, ಕೆಲವು ಹೊರಟು ಹೋಗ್ತಾ ಇರುತ್ತೆ, ಕರ್ಮಾನುಸಾರವಾಗಿ ಎಲ್ಲವೂ ಬಿಟ್ಟು ಹೋಗ್ತಾ ಇರುತ್ತೆ. ಯಾವ ಜನರ ಸಂಬಂಧ ಅಂಬೋದು, ಒಡನಾಟ ಅಂಬೋದು ಫಿಕ್ಸ್ಡ್ ಅಲ್ಲವೋ, ನಿಶ್ಚಯವಾಗಿ ಇಷ್ಟು ಕಾಲ ಇದ್ದೇ ಇರುತ್ತೆ ಅಂತ ಇಲ್ಲವೋ, ಆ ಸಂಬಂಧ ನಮ್ಮ ಜೀವನದಲ್ಲಿ ಬರುವ ಕಾಲಕ್ಕೇನೆ ಹೋಗೋದು ಅಂತ ನಿಶ್ಚಯ ಮಾಡಿಕೊಂಡೇ ಬರುತ್ತೋ, ನಾವು ಯಾರದ್ದೇ ಬೇಕಾದ ಜನರದ್ದು ನೋಡಿ ಆ ಸಂಬಂಧಗಳು ಬರುವಾಗಲೇನೆ ತುಂಬ ವೀಕಾಗಿ ಬರುತ್ತೆ, ಯಾವ ಕ್ಷಣದಲ್ಲಾದರೂ ಕಡಿದು ಹೋಗಬಹುದು. ಆದ ಕಾರಣ ಮತ್ತೇನು ಹಾಗಾದರೆ, ಹಾ ಇದು ಬಿಟ್ಟೋಗುತ್ತೆ ಅಂತ ಗೊತ್ತಿದ್ದೇ ಅದನ್ನು ಜೀವನದಲ್ಲಿ ನಾವು ಆಹ್ವಾನ ಕೊಡ್ತೀವಿ. ನಾವು ಯಾವ ಯಾವ ಸಂಬಂಧಗಳಿಗೆ ನಮ್ಮ ಜೀವನದಲ್ಲಿ ಮೊದಲೇ ಕೊಟ್ಟಿದ್ದೇವೆ, ಈಗ ಆಹ್ವಾನ ಕೊಡ್ತಾ ಇದ್ದೇವೆ, ಮುಂದೆ ಕೊಡಬೇಕಾಗಿ ಬರುತ್ತೆ. ಅದೆಲ್ಲ ಕಡೆ ಬುದ್ಧಿಯಲ್ಲಿ ಸ್ಥಿರ ಮಾಡಿಕೊಂಡು ಮೊದಲೇ ನಮಗೆ ನಮ್ಮ ಪ್ರಮೇಯವೇ ಇಲ್ಲದೆ ಬಂದ ಸಂಬಂಧಗಳಾಗಲಿ, ಈಗ ನಮ್ಮ ಪ್ರಮೇಯದಿಂದ ಸಂಬಂಧಗಳಾಗಲಿ, ಮುಂದೆ ಬರತಕ್ಕ ಸಂಬಂಧಗಳಾಗಲಿ, ಅದು ಯಾವುದೂ ನಿಲ್ಲಲ್ಲ. ನಮ್ಮ ಜೊತೆಗೆ ಸದಾಕಾಲ ಇರೋ ಸಂಬಂಧಗಳು ಯಾವುದೂ ಇಲ್ಲ, ಕೇವಲ ಈ ಜನ್ಮಕ್ಕೆ ಮಾತ್ರ ಈ ಸಂಬಂಧಗಳು. ಆ ಈ ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪ ಕಾಲ ಮಾತ್ರ ಇರುವ ಸಂಬಂಧಗಳಿವು ಅಂತ ತಿಳ್ಕೊಂಡೇ ಅವುಗಳನ್ನು ನಮ್ಮ ಜೀವನದಲ್ಲಿ ಆಹ್ವಾನ ಮಾಡಿದಾಗ, ಇಲ್ಲ ಇಂಥ ಸಂಬಂಧಗಳೇ ಬೇಡ, ಪರ್ಮನೆಂಟ್ ಆದ ಸಂಬಂಧಗಳನ್ನೇ ಆಹ್ವಾನ ಮಾಡೋಣ ಅಂದರೆ ನಾವೇ ಪರ್ಮನೆಂಟ್ ಅಲ್ಲ, ನಾವೇ ಹೊರಟೋಗ್ತೀವಿ. ಅದರಿಂದ ಅನಿವಾರ್ಯವಾಗಿ ಎಲ್ಲ ಸಂಬಂಧಗಳು ಬೇಕಾಗುತ್ತೆ. ಅದರ ಸಹಜವಾದ ಪ್ರವೃತ್ತಿ ಅಂತಹದ್ದು ಅಂದರೆ ಎಲ್ಲ ಬಿಟ್ಟು ಹೋಗೋದೇ ಎಂಬುದು ಸಹಜವಾಗಿ ಇರುವ ಲಕ್ಷಣ ಎನ್ನುವುದು ತಿಳ್ಕೊಂಡಾಗ, ತಿಳ್ಕೊಳ್ಳೋದು ಅಂದರೆ ಅನುಭವಕ್ಕೆ ಬಂದಾಗ, ಅನುಭವಕ್ಕೆ ಬಂದಾಗ ನಮಗೆ ಅದು ಹೋದಾಗ ದುಃಖ ಇರಲ್ಲ. ಯಾವುದಾದರೂ ವಸ್ತುವಾಗಲಿ ವ್ಯಕ್ತಿಯಾಗಲಿ ನಮ್ಮಿಂದ ದೂರ ಆದಾಗ ನಮಗೆ ದುಃಖ ಆಗಬಾರದು ಅಂತಾದರೆ ಅದು ಎಂಥದ್ದು ಅಂತ ನೋಡಿಕೊಳ್ಳಿ. ಯಾವಾಗಾದರೂ ದೂರ ಆಗಬೇಕಾಗಿದ್ದೇ ಅಂತ ಇದ್ದರೆ ಅದು ದೂರ ಆಗೇ ಆಗುತ್ತೆ, ಅದಕ್ಕಾಗಿ ದುಃಖ ಪಡುವುದರಲ್ಲಿ ಅರ್ಥ ಇಲ್ಲ. ಅದೇ ಇಲ್ಲಿ ಹೇಳ್ತಾನೆ, ಈ ಜೀವರಾಶಿಗಳೆಲ್ಲ ಒಂದು ಕಡೆ ಎಲ್ಲರೂ ಸೇರಿ ತಮ್ಮ ಪಾಡಿಗೆ ತಾವು ಹೊರಟು ಹೋದಂತೆ, ಜೀವಾನಾಮಿಹ ಸಂವಾಸ ಪ್ರಪಾಯಾಮಿವ ಸುವ್ರತೆ, ಪ್ರಪ ಅಂದರೆ ಅರಭಟ್ಟಿಗೆ. ಹಿಂದಿನ ಕಾಲದಲ್ಲಿ ತುಂಬ ದೂರದಿಂದ ಎಲ್ಲ ಪ್ರಯಾಣ ಮಾಡೋ ಕಾಲಕ್ಕೆ ಊರಿಂದ ಊರಿಗೆ ಮಧ್ಯೆ ಹಾದಿಯಲ್ಲಿ ಬಿಸಿಲಿನಲ್ಲಿ ದೊಡ್ಡ ಈ ಬಿದಿರಿನ ಚಪ್ಪರ ಹಾಕಿ ಅದರ ಕೆಳಗೆ ಗಡಿಗೆಗಳಲ್ಲಿ ದೊಡ್ಡ ದೊಡ್ಡ ಗಡಿಗೆಗಳಲ್ಲಿ ನೀರು ಮಜ್ಜಿಗೆ ಎಲ್ಲ ಇಟ್ಟುಕೊಂಡು ಬಂದವರಿಗೆ ಕೊಡುವಂಥ ದೊಡ್ಡ ಸಂಪ್ರದಾಯ. ಅಂಥ ಕಾಲಕ್ಕೆ ಅನೇಕ ಕಡೆಯಿಂದ ಬಂದವರು ಏಕತ್ರ ಸೇರ್ತಾರೆ, ಆ ನೀರು ಎಲ್ಲ ಕುಡಿಯೋ ಕಾಲಕ್ಕೆ ತಮ್ಮ ತಮ್ಮ ಪದಾರ್ಥಗಳು ತಿನ್ನಬೇಕು ಅಂತ. ಆಗ ಬೇರೆ ಬೇರೆ ಜನರಿಗೆ ಮಧ್ಯೆ ಸಂಪರ್ಕ ಬರುತ್ತೆ, ಅಷ್ಟು ಪ್ರಿಯರಾಗಿ ಬಿಡ್ತಾರೆ, ಒಬ್ಬರಿಗೊಬ್ಬರು ಅಷ್ಟು ಕ್ಲೋಸ್ ಆಗ್ತಾರೆ. ತಾವು ಹೋಗಬೇಕಾದ ಸಮಯ ಬಂದಾಗ ಯಾವ ಸಂಬಂಧವನ್ನು ಅಷ್ಟರವರಿಗೆ ಬೆಳೆದಂಥ ಏನೇನು ಬಾಂಧವ್ಯಗಳಿರುತ್ತೆ ಎಲ್ಲ ಬದಿಗಿಟ್ಟೇ ಯಾರ ಪಾಡಿಗೆ ಅವರು ಹೊರಟು ಹೋಗ್ತಾರೆ, ಯಾರಿಗಾಗಿ ಯಾರು ಕಾಯೋರಿಲ್ಲ. ಹಾಗೇ ಜೀವರಾಶಿಗಳಷ್ಟೇ ಅಮ್ಮ, ಹಿರಣ್ಯಾಕ್ಷ ಇಷ್ಟು ಕಾಲ ನಮ್ಮ ಜೊತೆಗಿತ್ತ, ಈಗ ಹೊರಟ. ಸಾವು ಅನ್ನೋದು ಮೇಲ್ನೋಟದ್ದು, ಒಳಗಿನದ್ದು ಕರ್ಮ ಕಳೆದಿದೆ, ಹೊರಟಿದ್ದಾನೆ. ಈ ಸೂತ್ರ ಯಾರ ತಲೆಯಲ್ಲಿ ಬರುತ್ತೆ ಅವರಿಗೆ ದುಃಖವಿಲ್ಲ, ಅದು ಮರೆತಿದ್ದವರಿಗೆ ದುಃಖ ಸದಾ ಬೆನ್ನಿಗೆ ಕಟ್ಟಿದ ಬುತ್ತಿಯಂತೆ ಕಾಡುತ್ತೆ. ಸರಿ, ಹಾಗಾದರೆ ಅವ ನಮ್ಮಿಂದ ದೂರ ಆದ ಎಂಬೋ ದುಃಖ ಮಾತ್ರ ಅಲ್ಲ, ಅವನೇ ಇಲ್ಲ, ಸತ್ತು ಹೋದ, ಅವನೇ ಇಲ್ಲದೆ ಆದ ಅಂತ ದುಃಖ ಪಡ್ತಾ ಇದ್ದೇವೆ. ಅವಾಗ ಹೇಳುತ್ತಾನೆ, ಜೀವ ಯಾವಾಗಲೂ ಇರುವವ, ಅವನಿಗೆ ಸಾವಿಲ್ಲಮ್ಮ. ಹೌದ? ಹಾಗಾದರೆ ಜಗತ್ತಿನಲ್ಲಿ ಸತ್ತ ಸತ್ತ ಅಂತ ವ್ಯವಹಾರ ಇದೆಯಲ್ಲ, ಇವ ಸತ್ತ ಇವನ ಇಲ್ಲ ಅಂತ. ಅವಾಗ ಹೇಳ್ತಾರೆ ರೂಢಿ ಅಂತ, ಅದು ಅಜ್ಞಾನಿಗಳ ರೂಢಿ ಜ್ಞಾನಿಗಳ ರೂಢಿ ಅಂತ ಎರಡಿರುತ್ತೆ. ಜ್ಞಾನಿಗಳು ಶಾಸ್ತ್ರವನ್ನು ನೋಡಿ ನಿರ್ಣಯ ಮಾಡುತ್ತಾರಾದ್ದರಿಂದ ಅವರ ರೂಢಿಗೆ ಬೆಲೆ ಇರುತ್ತೆ, ಅಜ್ಞಾನಿಗಳಿಗೆ ಜ್ಞಾನವಿಲ್ಲದೇ ಇರುವುದರಿಂದ ಅವರು ಏನು ಒಂದು ಚಾಲ್ತಿಯಲ್ಲಿ ಹಾಕಿರ್ತಾರೆ ಅದಕ್ಕಷ್ಟು ಬೆಲೆ ಇಲ್ಲಮ್ಮ. ಅದು ಯಾಕೆ ಹಾಗಂದ್ಕೋಬೇಕು? ಅಜ್ಞಾನಿಗಳೆಲ್ಲ ಜನರು ಸತ್ತು ಹೋದರು, ಸತ್ತು ಹೋದರು ಅಂದರೆ ಅವರೇ ಇಲ್ಲದೆ ಆದರು ಅಂತ ಅಭಿಪ್ರಾಯದಲ್ಲಿ ಹೇಳುತ್ತಾರಲ್ವ, ಅದನ್ನೇ ಯಾಕೆ ಸರಿ ಅಂತ ತಿಳ್ಕೋಬಾರದು. ಅವಾಗ ಹೇಳ್ತಾ ಇದ್ದಾರೆ, ಗಿಡ ನದಿಯ ದಡದಲ್ಲಿ ಗಿಡವಿದೆ, ಗಿಡದ ಪ್ರತಿಬಿಂಬ ನೀರಲ್ಲಿ ಬೀಳುತ್ತಾ ಇದೆ. ಒಬ್ಬ ನೀರಲ್ಲಿದ್ದಾನೆ, ಒಬ್ಬ ದಡದಲ್ಲಿ. ಆ ಗಿಡದ ಪ್ರತಿಬಿಂಬ ನೀರಲ್ಲಿ ಬಿದ್ದದ್ದು, ಆ ನೀರು ಕದಲಿದಾಗೆಲ್ಲ ಪ್ರತಿಬಿಂಬ ಕದಲುತ್ತಾ ಇದೆ. ಆ ನೀರಲ್ಲಿದ್ದವ ದಡದಲ್ಲಿರುವಂತಹ ಗಿಡದ ಕಡೆ ನೋಡುತ್ತಾ ಇಲ್ಲ, ನೀರಿನ ಕಡೆಗೇ ನೋಡುತ್ತಾ ಇದ್ದಾನೆ. ಅವ ತಿಳ್ಕೊಳ್ತಾ ಇದ್ದಾನೆ ಗಿಡ ಕದಲುತ್ತಾ ಇದೆ, ನೀರು ಕದಲಿದಾಗೆಲ್ಲ ಅದರ ಪ್ರತಿಬಿಂಬ ಕದಲಿದರೆ ಗಿಡವೇ ಕದಲುತ್ತಾ ಇದೆ ಅಂತ ಹೇಳ್ಕೊಂಡ. ದಡದ ಮೇಲೆ ಇರುವವ ನೋಡಿದ, ಅವನಿಗೆ ಅದು ಕಾಣತಾ ಇದೆ, ಗಿಡವೂ ಕಾಣತಾ ಇದೆ, ಗಿಡ ಕದಲ್ತಾ ಇಲ್ಲ, ಅದರ ಪ್ರತಿಬಿಂಬ ಮಾತ್ರ ಕದಲುತ್ತಾ ಇದೆ. ಹಾಗಾದರೆ ಇದರಲ್ಲಿ ಯಾರ ಮಾತನ್ನು ತಗೋಬೇಕು? ಯಾರಾದರೆ ದಡದಲ್ಲಿದ್ದುಕೊಂಡು ಗಿಡವನ್ನು ನೀರನ್ನು ನೋಡಿ ನಿಶ್ಚಯ ಮಾಡಿಕೊಂಡವನ ಮಾತಿಗೆ ನಾವು ಬೆಲೆ ಕೊಡಬೇಕಾ? ಕೇವಲ ನೀರಲ್ಲೇ ಇದ್ದುಕೊಂಡು ದಡದಲ್ಲಿರುವ ಗಿಡವನ್ನೇ ನೋಡದೆ ನೀರಲ್ಲಿ ನೋಡಿ ಗಿಡ ಕದಲುತ್ತಾ ಇದೆ ಅಂತ ನಿರ್ಣಯ ಮಾಡಿದವನ ಮಾತು ಹೇಗೆ ತಪ್ಪೋ, ಹಾಗೆ ಲೋಕದೃಷ್ಟಿಯಲ್ಲಿ ಬಂದಿರತಕ್ಕಂಥ ವ್ಯವಹಾರ ಅದು ಸರಿಯಲ್ಲ. ಅದರಿಂದ ಜೀವನಿಗೆ ಸಾವಿಲ್ಲ, ಹಿರಣ್ಯಕಶಿಪು ಸತ್ತಿಲ್ಲ, ಅದರಿಂದ ನೀವು ಅಳಬೇಕಾಗಿಲ್ಲ ಅಂತ ಅಲ್ಲಿಗೆ ಹೇಳಿದಾಗ ಅನೇಕ ರೀತಿಯಾದ ಪ್ರಶ್ನೆಗಳು ಬರ್ತಾ ಇವೆ. ಅಲ್ಲಿ ಒಂದು ಸುಂದರವಾಗಿರತಕ್ಕಂಥ ಸಂದರ್ಭವನ್ನು ಹೇಳುತ್ತಾ ಇದ್ದಾನೆ ಹಿರಣ್ಯಕಶಿಪು. ಸುಯಜ್ಞ ಉಶೀನರ ದೇಶದ ರಾಜ, ಶತ್ರುಗಳು ಕೊಂದಾಕಿದ್ದಾರೆ, ಕತ್ತರಿಸಿ ಹಾಕಿದ್ದಾರೆ ಅವನ ಶರೀರವನ್ನು. ಅಂಥ ಕಾಲಕ್ಕೆ ಅವನ ಹೆಣ್ಣಂದರು ಬಂದು ಅಳತಾ ಇದ್ದಾರೆ, ಶವ ದಹನಕ್ಕೂ ಬಿಡುತ್ತಾ ಇಲ್ಲ. ಅವಾಗ ಯಮಧರ್ಮರಾಜರೇ ಚಿಕ್ಕ ಹುಡುಗನ ರೂಪದಲ್ಲಿ ಬಂದು ಅವರನ್ನು ನೋಡಿ ಹೇಳತಕ್ಕಂಥ ಮಾತುಗಳು. ಅಹೋ ಅಮೀಷಾಂ ವಯಸ್ಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹಃ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾಃ ಅನುಶೋಚಂತಿ ಅಪಾರ್ಥಂ. ಇವರೆಲ್ಲ ದೊಡ್ಡವರು, ಅಂದರೆ ವಯಸ್ಸಲ್ಲಿ ತುಂಬ ದೊಡ್ಡವರು, ತುಂಬ ಕಾಲ ಭೂಮಿಯ ಮೇಲೆ ಇದ್ದವರು, ಇದ್ದರ ಅನುಭವ ಪಡ್ಕೊಂಡವರು. ಏನು ಅನುಭವ? ಎಲ್ಲರೂ ಸಾಯ್ತಾ ಇದ್ದಾರೆ ಎಂಬ ಅನುಭವ ಪಡ್ಕೊಂಡವರು, ನಾವು ಸಾಯಬೇಕೆಂಬುದು ತಿಳಿದವರು. ಮತ್ತು ಇಷ್ಟು ತಿಳಿದಿದ್ರೂ ಅಳತಾರಲ್ವಾ, ಇದೇನು? ಯಾರು ಸಾಯದೆ ತಮ್ಮವರು ಮಾತ್ರ ಸತ್ತಿದ್ರೆ ಅಯ್ಯೋ ಇವರು ಸತ್ತರಲ್ಲ ಅಂತ ಅತ್ತರೆ ಅದಕ್ಕೊಂದು ಅರ್ಥ. ಎಲ್ಲರೂ ಸಾಯ್ತಾ ಇರುವಾಗ ಸಾಯುವುದು, ಶರೀರದಿಂದ ವಿಯೋಗ ಎಂಬುದು ಧರ್ಮ ಆದಾಗ, ಎಲ್ಲರಿಗೂ ಕಂಪಲ್ಸರಿ ಆದಾಗ, ಅದನ್ನು ನಾವು ಆಕ್ಸೆಪ್ಟ್ ಮಾಡದೆ ಅದಕ್ಕಾಗಿ ದುಃಖ ಪಡುವುದು ಸರಿಯ? ಇವತ್ತು ಅವ್ರು ಹೋದರು, ನಾಳೆ ನಾವು ಹೋಗಲೇಬೇಕು. ಇಟ್ಸ್ ಎ ಕಂಪಲ್ಸರಿ ಪ್ರಾಸೆಸ್. ಈ ಶರೀರ ಹೋಗಲೇಬೇಕು. ಅದಕ್ಕೆ ನಾವು ಮೊದಲೇ ಮೆಂಟಲ್ಲಿ ಪ್ರಿಪರೇಷನ್ ನಡೆಸಬೇಕು, ಪ್ರಿಪೇರ್ ಆಗಬೇಕು ನಾವು. ಅದೇ ಸಾಧನ. ಅಂದರೆ ಸಾಧನ ಅಂದರೆ ಏನೋ ಗೋಪಿಚಂದ ಎಲ್ಲ ಮೈಯೆಲ್ಲ ಹಚ್ಕೊಂಡು ತಿರುಗಾಡೋದು ಇವೆಲ್ಲ ಅಲ್ಲ, ಅದೊಂದು ಭಾಗ ಮಾತ್ರ. ಮೆಂಟಲ್ ಡೆವಲಪ್ಮೆಂಟೇ ಸಾಧನ. ಈ ಶರೀರ ಬಿಟ್ಟು ಹೋಗುತ್ತೆ ಯಾವಾಗಾದರೂ ಅಂತಲೇ ಸದಾ ಚಂತಿಂತನ ಮಾಡೋದು ಸಾಧನ. ಎಂದೂ ಬಿಡದವ ದೇವ ಅಂತ ಅವನ ಚಿಂತನೆ ಮಾಡುವುದು ಸಾಧನ. ಸುತ್ತಿದ್ದವರು ಎಂದಾದರೂ ಯಾರಾದರೂ ಸರಿ ಬಿಟ್ಟು ಹೋಗ್ಬೇಕಾಗಿದ್ದೆ ಅಂತ ಅದನ್ನು ನೆನೀತಾ ಇರೋದೇ ಸಾಧನ. ಯಾವ್ದು ಯಾವ್ದು ಬಿಟ್ಟು ಹೋಗುತ್ತೋ ಅದರ ಲಕ್ಷಣವನ್ನು ನೆನೆಯೋದು ಸಾಧನ. ಯಾವುದು ಬಿಡಲವೋ ಅದನ್ನು ತಿಳ್ಕೊಂಡು ಚಿಂತನೆ ಮಾಡುವುದು ಸಾಧನ. ಈ ಆಳದ ಸಾಧನೆ ಇಲ್ಲದೆ ಮೇಲ್ನೋಟದ ಸಾಧನೆ ಎಷ್ಟು ಮಾಡಿದರೆ ಏನು? ಕೊನೆಗೆ ಹೇಳ್ತಾ ಇದ್ದಾರಲ್ಲಿ, ನಾವು ಈ ರಾಜನನ್ನು ಯುದ್ಧ ಮಾಡಲಿಕ್ಕೆ ಬಿಟ್ಟುವು, ಕಳಿಸಿದವು. ಒಂದು ವೇಳೆ ಕಳಿಸದೇ ಇದ್ದಿದ್ದರೆ ಚೆನ್ನಾಗಿರ್ತಿದ್ದ, ಯುದ್ಧಕ್ಕೆ ಕಳಿಸಿದ್ದಕ್ಕೆ ಸತ್ತು ಹೋದ. ಅದಕ್ಕೆ ಸುಂದರವಾದ ಮಾತನ್ನು ಹೇಳ್ತಾರೆ. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೆ ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ದೇವರು ರಕ್ಷಣೆ ಮಾಡಬೇಕು ಅಂತಿದ್ರೆ, ವಸ್ತುವು ನಮ್ಮದೇ ಅಂತಾಗಿದ್ರೆ ಹಾದಿಯಲ್ಲಿ ಬಿದ್ದಿದ್ರೂ ನಮಗೆ ಸಿಕ್ಕೇ ಸಿಗುತ್ತೆ. ವಸ್ತುವು ನಮ್ಮದಲ್ಲದಿದ್ದರೆ, ದೇವರ ಸಂಕಲ್ಪದಲ್ಲಿ ಆ ಕರ್ಮ ನಮಗಿಲ್ಲದಿದ್ದರೆ ಮನೆಯಲ್ಲಿ ಬಚ್ಚಿಟ್ಟರೂ ಹಾಳಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ದೇವರು ರಕ್ಷಣೆ ಮಾಡಬೇಕು ಅಂತಿದ್ರೆ ಕಾಡಲ್ಲಿದ್ದರೂ ಚೆನ್ನಾಗಿರ್ತಾನೆ, ವನದಲ್ಲಿದ್ದರೂ ಚೆನ್ನಾಗಿರ್ತಾನೆ. ಗೃಹೇಗೂ ಗುಪ್ತಸ್ಯ ಹತೋ ನ ಜೀವತಿ, ಮನೆಯಲ್ಲಿ ಬಚ್ಚಿಟ್ಟರೂ ಅವನು ಬದುಕಲ್ಲ, ದೇವರು ಪ್ರಾಣ ತೆಗಿಬೇಕು ಅಂತಿದ್ರೆ. ನಿಮ್ಮವರ ಪ್ರಾಣ ತೆಗೆಯಬೇಕು ಅಂತ ದೇವರ ಸಂಕಲ್ಪ ಇದ್ದದ್ದರಿಂದ ಈ ಒಂದು ಯುದ್ಧದಲ್ಲಿ ಪ್ರಾಣ ಹೋಯಿತು. ದೇವರ ಸಂಕಲ್ಪವೇ ಇಲ್ಲದಿದ್ದರೆ ಈತನಿಗೆ ಪ್ರಾಣವೇ ಹೋಗ್ತಿದ್ದಿಲ್ಲ ಅಂತ ಆ ರೀತಿಯಾಗಿ ಅವರಿಗೆಲ್ಲ ಸಮಾಧಾನ ಹೇಳ್ತಾ, ಅದರಲ್ಲಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ, ಯಾವನಾದರೆ ನಮ್ಮನ್ನು ಗರ್ಭದಲ್ಲಿ, ಪ್ರತಿಯೊಬ್ಬ ಜೀವರಾಶಿಯನ್ನು ಆಯಾ ತಾಯಿಯ ಗರ್ಭದಲ್ಲಿ ಸ್ರವಿಸುವಂಥ ಸ್ರಾವಗಳಿಂದ ಜೀರ್ಣ ಆಗದಲೇ ರಕ್ಷಣೆ ಮಾಡುತ್ತಿದ್ದಾನೋ ಆ ಸ್ವಾಮಿಯೇ ನಮ್ಮನ್ನು ಹೊರಗೂ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಅವ ರಕ್ಷಣೆ ಮಾಡುತ್ತಾ ಇರೋ ಕಾಲಕ್ಕೆ ಹೆದರೋದು ಯಾಕೆ? ಅವನೇ ನಮಗೆ ಶಿಕ್ಷಾ ಮಾಡೋ ಕಾಲಕ್ಕೆ ಮತ್ತು ದುಃಖ ಯಾಕೆ? ಈ ರೀತಿಯಾಗಿ ಉಪದೇಶ ಕೊಡುತ್ತಾ ಅಲ್ಲೊಂದು ಇನ್ನ ಒಂದು ಕಥಾ ಹೇಳ್ತಾರೆ.
ಕಾಡು, ಕಾಡಲ್ಲಿ ಎರಡು ಪಕ್ಷಿಗಳ ಸಂಸಾರ, ಮಕ್ಕಳಿಂದ ಕೂಡಿಕೊಂಡ ಎರಡು ಪಕ್ಷಿಗಳು ಸಂತೋಷವಾಗಿವೆ. ಇದ್ದಕ್ಕಿದ್ದಂತೆ ಬೇಡರವ ಬಂದ, ಒಂದನ್ನ ಬಲೆಯಾಗಿ ಹಿಡ್ದ, ಇನ್ನೊಂದು ಅಳ್ಳೇ ಅಳತಾ ಕೂತದ್ದಕ್ಕೆ ಬಾಣದಿಂದ ಹೊಡೆದ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾರು ಹೋಗಿರುತ್ತಾರೆ ಅವರಿಗಾಗಿ ದುಃಖ ಪಡುವುದು ಬೇಡ. ಚೂರು ದುಃಖ ಬರುತ್ತೆ ಯಾರಿಗಾದರೂ, ಆದರೆ ಅದೇ ನೀವು ಜಾಸ್ತಿ ಮಾಡಿಕೊಂಡ್ರೆ ನಿಮ್ಮನ್ನ ಹೊಡೆಯುತ್ತಾರೆ ಯಾರು? ಮೃತ್ಯು. ಅದರಿಂದ ಮೃತ್ಯು ನಮ್ಮ ಕಡೆಗೆ ಬರಲಿಕ್ಕೆ ಮೊದಲೇ ನಮ್ಮ ಸಾಧನೆ ಮಾಡಿ ಮುಗಿಸಿಕೋಬೇಕು. ದೊಡ್ಡವರಿಗೆ ಬರುತ್ತೆ ಮೃತ್ಯು, ಚಿಕ್ಕವರಿಗೆ ಬರಲ್ಲ, ಅಥವಾ ಚಿಕ್ಕವರಿಗೆ ಬರುತ್ತೆ ದೊಡ್ಡವರಿಗೆ ಬರಲ್ಲ ಅಂತಿಲ್ಲ. ಯಾರಿಗೆ ಯಾವ ಕಾಲದಲ್ಲಿ ಮೃತ್ಯು ಬರುತ್ತೆ ಎಂಬುದು ಗೊತ್ತಿಲ್ಲ. ಆದ್ದರಿಂದ ನಾವು ಸದಾ ಭಗವಂತ ಯಾವಾಗಾದರೂ ಮೃತ್ಯು ಕೊಡ್ತಾನೆ ಎಂಬುದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಅವತ್ತಿನ ಸಾಧನೆ ಮಾಡಿ ಮುಗಿಸಬೇಕು. ಇದು ನಮ್ಮ ಜೀವನದ ಗುರಿಯಾಗಿರುತ್ತೆ. ಇಷ್ಟು ಹೇಳತಾ ಈ ಒಂದು ಉಪದೇಶದಿಂದ ಆ ಸುಯಜ್ಞ ನಾಮಕ ರಾಜನ ಹೆಂಡತಿಯರಿಗೆ ತಿಳುವಳಿಕೆ ಬಂತು. ಹೆಣವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ದಾನಕ್ಕೆ. ಇತ್ತ ಅದಿತಿ ದೇವಿ ತನ್ನ ಸೊಸೆಯರಿಂದ ಕೂಡಿಕೊಂಡು ಕೇಳಿ ಸಂತೋಷದಿಂದ ಭಗವಂತನಲ್ಲೇ ಮನಸ್ಸಿಡ್ತಾ ಇದ್ದಾಳೆ. ಪುತ್ರ ಶೋಕಂ ಕ್ಷಣಾತ್ ತಕ್ತ್ವ ತತ್ವೇ ಚಿತ್ತಮಧಾರಯತ್. ಒಂದು ಕ್ಷಣದಲ್ಲಿ ಪುತ್ರ ಶೋಕವನ್ನು ಬಿಟ್ಟು ದೇವರಲ್ಲೇ ಮನಸ್ಸಿಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ಇಲ್ಲಿ ಏನು ತಾತ್ಪರ್ಯ? ವಿಷಯ ಗೊತ್ತಿದ್ದರೆ ಸಾಲದು. ಗೊತ್ತಿದ್ದ ವಿಷಯ ಯಾರಿಗೆ ಅನುಷ್ಠಾನಕ್ಕಿರುತ್ತೋ, ಯಾವಾಗಲೂ ಯಾರಿಗೆ ಮೆಲಕು ಹಾಕ್ತಿರ್ತಾರೋ ಅಂಥವರು ಜ್ಞಾನಿಗಳು. ಅಂಥವರ ಸಂಪರ್ಕದಿಂದ ಮಿಕ್ಕವರಿಗೆ ಜ್ಞಾನ ಬರುತ್ತೆ. ಇಲ್ಲಿ ಹಿರಣ್ಯಕಶಿಪುವಿನೊಳಗೆ ಇರತಕ್ಕಂಥ ಜಯ ಅಂಥ ಜ್ಞಾನಿ, ಆದ್ದರಿಂದ ಆ ಉಪದೇಶ ಇಷ್ಟು ಪ್ರಭಾವಶಾಲಿ ಆಯಿತು ಅಂತ ಹೇಳಿ. ನಂತರ ಹಿರಣ್ಯಕಶಿಪು ತಾನು ವಿಶೇಷವಾಗಿ ಅಪ್ರತಿದ್ವಂದ್ವಂ ಏಕರಾಜಂ, ಎಲ್ಲರೂ ತನ್ನ ಮುಂದೆ ಸೋಲಬೇಕು, ತಾನೇ ದೊಡ್ಡ ರಾಜನಾಗಬೇಕು, ಏಕಛತ್ರಾಧಿಪತ್ಯ ಬರಬೇಕು, ದೇವತೆಗಳನ್ನು ದೈತ್ಯರನ್ನು ಎಲ್ಲರನ್ನ ಗೆಲ್ಲಬೇಕು ಅಂತ ಆಸೆ ಬಂತು. ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಮಂದರ ಪರ್ವತದ ಪ್ರಾಂತದಲ್ಲಿ ತಪಸ್ಸು ಮಾಡಿ ಬ್ರಹ್ಮದೇವರ ಕುರು ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅವನು ತಪಸ್ಸು ಮಾಡುವಾಗ ಹೇಗಿತ್ತು ಅವನು ಮಾಡಿದ ತಪಸ್ಸು ಅಂದರೆ, ಒಂದು ಕಾಲಿನ ಹೆಬ್ಬೆಟ್ಟಿನ ಮೇಲೆ ನಿಂತಿದ್ದಾನೆ. ಊರ್ಧ್ವ ಬಾಹು ನಭೋದೃಷ್ಟಿ ಪದಾಂಗುಷ್ಟಾಶ್ರಿತಾವನಿ, ಕಾಲಿನ ಪಾದದ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ, ಎರಡು ಕೈಗಳನ್ನು ಮೇಲಕ್ಕಿಟ್ಟಿದ್ದಾನೆ, ನೋಟವನ್ನೂ ಮೇಲಕ್ಕಿಟ್ಟಿದ್ದಾನೆ. ತುಂಬ ಕಷ್ಟ ಹಾಗೆ ಬ್ಯಾಲೆನ್ಸ್ ಮಾಡಿ ನಿಲ್ಲೋದು. ಒಂದು ಬೆರಳಿನ ಮೇಲೆ ನಿಲ್ಲಬೇಕು ಅಂದ್ರೇ ಬ್ಯಾಲೆನ್ಸ್ ಇರಲ್ಲ. ಆ ಒಂದು ಬೆರಳಿನ ಮೇಲೆ ಬ್ಯಾಲೆನ್ಸ್ ಇರಬೇಕಾದ್ರೆ ಎರಡೂ ಕೈಗಳನ್ನು ಹೀಗೆ ಮಾಡ್ತಾ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಎರಡೂ ಕೈಗಳನ್ನು ಮೇಲಕ್ಕಿಟ್ಟರೆ ಬ್ಯಾಲೆನ್ಸ್ ಮಾಡೋದೆ, ಇನ್ನು ಎಲ್ಲಿ ಬೀಳ್ತೀವೋ ಅಂತ ಕಣ್ಣು ಸುತ್ತು ನೋಡಬೇಕಾಗುತ್ತೆ. ಕಣ್ಣನ್ನು ಮೇಲಕ್ಕಿಟ್ಟು ಕೈಯನ್ನು ಮೇಲಕ್ಕಿಟ್ಟರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಅಂಥ ಕಾಲಕ್ಕೆ ಮಾಡಿದ ಬ್ಯಾಲೆನ್ಸ್ ಸದಾ ಇರಬೇಕು ಅಂದರೆ ಎಷ್ಟು ವರ್ಷ ಕಾಲ ನಿಂತಿದ್ದ? ಒಂದೇ ಥರ ನಾನ್ ಸ್ಟಾಪ್ 100 ವರ್ಷಗಳ ಕಾಲ. 100 ಅಂದರೆ ದೇವಮಾನದಿಂದ, ಮನುಷ್ಯಮಾನದಿಂದ 36,000 ವರ್ಷಗಳ ಕಾಲ ನಾನ್ ಸ್ಟಾಪ್ ಆಗಿ ನಿಂತಿದ್ದ, ವಿಚ್ ಇಸ್ ಅನಿಮ್ಯಾಜಿನಬಲ್. ನಮಗೆ ಅದು ಕನಸಲ್ಲೂ ನಾವು ನಿಲ್ಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ನಿಂತ ತಪಸ್ಸನ್ನು ಮಾಡ್ತಾ ಇದ್ದ. ಅವನ ತಪಸ್ಸಿಗೆ, ತೀವ್ರವಾದ ತಪಸ್ಸಿಗೆ ಅವನ ಶಿರಸ್ಸಿನಿಂದ ಅಗ್ನಿ ಹೊರಡತಾ ಇದೆ, ಎಲ್ಲರನ್ನ ದಹನ ಮಾಡುತ್ತಾ ಇದೆ. ಅವನ ಶರೀರದಲ್ಲಿರುವಂಥ ಮಾಂಸ, ರಕ್ತ, ಮೇದಸ್ಸು ಎಲ್ಲವನ್ನ ಹುಳಗಳು ತಿಂದು ಹಾಕಿದೆ. ಕೇವಲ ಅಸ್ಥಿ ಪಂಜರ ಮಾತ್ರ ಹುತ್ತ ಸುತ್ತಿನಲ್ಲಿ ಉಳಿದಿದೆ. ಅಸ್ಥಿಕತ ಪ್ರಾಣನಾಗಿದ್ದಾನೆ. ಪ್ರಾಣಾಹ ಅಸ್ಥಿಶುಶೇರತೆ ಅಂತ, ಪ್ರಾಣಗಳೆಲ್ಲ ಅಸ್ಥಿಯಲ್ಲಿ ಸೇರಿಕೊಂಡಿವೆ. ಬ್ರಹ್ಮದೇವರ ಕುರಿತೆ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ದೇವತೆಗಳೆಲ್ಲ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ನಿಮಗೆ ಗೊತ್ತಿಲ್ಲದ್ದೇನಿಲ್ಲ, ಅವನ ತಲೆಯಲ್ಲಿ ಏನಿದೆ ಅಂತ. ಅವನು ತಪಸ್ಸನ್ನು ಮಾಡಿ ಸಾವನ್ನು ಗೆದ್ದು ಪುನಃ ತಪಸ್ಸನ್ನು ಮಾಡಿ ನಿಮಗಿಂತ ಜಾಸ್ತಿ ತಪಸ್ಸನ್ನು ಮಾಡಿ ನಿಮ್ಮನ್ನು ಕಳಗಿಳಿಸಿ ತಾನು ಬ್ರಹ್ಮನಾಗಬೇಕು ಅಂತ ನೋಡ್ತಾ ಇದ್ದಾನೆ. ಆಗೇನು ಮಾಡಬೇಕು? ನೀವು ಯಾವಾಗಲೂ ಒಂದೇ ಥರ ಸೃಷ್ಟಿ ಮಾಡ್ತೀರಾ? ಪ್ರತಿಯೊಬ್ಬ ಬ್ರಹ್ಮದೇವರು ಧಾತಾ ಯಥಾಪೂರ್ವ ಕಲ್ಪಯತ ಅಂತ, ಅಯಥಾಪೂರ್ವಂ ಕರಿಷ್ಯಹಂ, ನಾನು ಬ್ರಹ್ಮನಾಗಿ ಬಂದು ಈ ಸೃಷ್ಟಿಯನ್ನೆಲ್ಲ ಅಸ್ತವ್ಯಸ್ತ ಮಾಡಿಬಿಡಬೇಕು ಅಂತ ಅವನ ತಲೆಯಲ್ಲಿದೆ. ಇದಕ್ಕಾಗಿ ಅವನು ತಪಸ್ಸು ಮಾಡುತ್ತಾ ಇದ್ದಾನೆ. ಅವನು ಯಾವ ಜನ್ಮಕ್ಕೂ ಬ್ರಹ್ಮನಾಗ್ಲಿಕ್ಕೆ ಸಾಧ್ಯವಿಲ್ಲ, ನಿಮಗದು ಗೊತ್ತಿದ್ದೇ ವಿಷಯ ಅಂತ ಹೇಳಿದಾಗ, ಸರಿ, ಅವನು ಕೆಲವು ವರಗಳು ಕೊಟ್ಟರೆ ಹೊರಟು ಹೋಗ್ತಾನೆ, ಅವನು ನಾನು ಹಿಂದಕ್ಕೆ ಹೋಗುವಂತೆ ಮಾಡುತ್ತೇನೆ ಅಂತ ಬ್ರಹ್ಮದೇವರು ಭೃಗು ಮಹರ್ಷಿಗಳೇ ಮೊದಲಾದಂಥ ಮಹಾನುಭಾವರಿಂದ ಕೂಡಿಕೊಂಡು ಬರ್ತಾ ಇದ್ದಾರೆ. ನೋಡ್ತಾರೆ, ಆ ಹುತ್ತಿನಲ್ಲಿ ಅವನ ಶರೀರವೆಲ್ಲ ಗೆದ್ದಲು ಹುಳ ತಿಂದು ಬಿಟ್ಟಿದೆ. ನೀವು ನೋಡಬೇಕಾದ ವಿಚಾರ ಏನು ಅಂದರೆ, ಚಿಕ್ಕ ಹುಳ ನಮ್ಮನ್ನು ಕಡಿದರೇನೆ ಕೂಡಲಿಕ್ಕೆ ನಿಲ್ಲಲಿಕ್ಕಾಗಲ್ಲ, ಅಂಥದ್ದು ಹುಳಗಳು ಶರೀರಕ್ಕೆ ಮುತ್ತಿ ಎಲ್ಲಿ ಸಿಕ್ಕರೆ ಅಲ್ಲಿ ತಿಂದು ಬಿಟ್ಟರೆ ಎಷ್ಟು ನೋವಾಗಿರಬೇಕು. ಅದನ್ನೆಲ್ಲ ತಡ್ಕೊಂಡ ಹಾಗೇ ಇದ್ದಾನೆ. ಆ ತಪಸ್ಸು ಅಂದರೆ ನೋವು ಬೇವುಗಳಿಂದ ಕೂಡಿದ್ದೇ ತಪಸ್ಸು. ಅಂಥ ನೋವನ್ನೆಲ್ಲ ತಡ್ಕೊಂಡಿದ್ದಾನೆ. ಬರೇ ಅಸ್ಥಿ ಮಾತ್ರ ಉಳಿದಿದೆ, ಶಬ್ದ ಹೊರಗೆ ಬರ್ತಾ ಇದೆ. ಆಶ್ಚರ್ಯ ಪಡುತ್ತಾರೆ, ಯಪ್ಪ, ಈ ದುಷ್ಟರಾದವರ ಪ್ರವೃತ್ತಿ ಹೇಗಿರುತ್ತೆ? ಸಜ್ಜನರಾದವರು ತಪಸ್ಸು ಮಾಡುತ್ತಾರೆ, ಯಾವುದು ಫಲ ಕೊಡುತ್ತೋ ಅದಕ್ಕಾಗಿ ಮಾಡುತ್ತಾರೆ. ಈ ದುಷ್ಟರು ತಮಗೆ ಯಾವುದು ಫಲ ಕೊಡಲ್ಲವೋ ಅದಕ್ಕಾಗಿ ಎಷ್ಟು ಪ್ರಯತ್ನ ಮಾಡುತ್ತಾರಯ್ಯ. ಇವನು ಈ ಕಲ್ಪ ಅಲ್ಲ, ಒಂದು 100 ಕಲ್ಪ ತಪಸ್ಸು ಮಾಡಿದು ಬ್ರಹ್ಮದೇವರ ಪದಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇವ. ಆದರೆ ತಪ್ಪು ಕಲ್ಪನೆ ಮಾಡ್ತಾ ಇದ್ದಾನೆ. ನಗತ ತಮ್ಮ ಕಮಂಡಲು ಜಲದಿಂದ ಪ್ರೋಕ್ಷಣೆ ಮಾಡುತ್ತಾರೆ. ಮೂಡಿದಾಗ ಒಂದೇ ಕ್ಷಣ ಆ ನೀರು ಬಿದ್ದ ಕೂಡಲೇ ಬ್ರಹ್ಮದೇವರ ಕಮಂಡಲು, ವಾಯುದೇವರ ಕಮಂಡಲು, ಮಧ್ವರಾಜರ ಕಮಂಡಲು, ವಾದಿರಾಜರ ಕಮಂಡಲು, ಅಲ್ಲಿರುವ ತೀರ್ಥದ ಪ್ರಭಾವ ಎಂಥದ್ದು ಅಂದರೆ ಅವನಿಗೆ ವಜ್ರಕಾಯ ಬರ್ತಾ ಇದೆ. ವಜ್ರ ಸಂಹನನೋ ಯುವಾಹ, ಒಳ್ಳೆ ಯುವಕನಾಗಿ ಬರ್ತಾ ಇದ್ದಾನೆ. ಒಂದು ಕ್ಷಣ ನೀರು ಪ್ರೋಕ್ಷಣೆ ಮಾಡಿದ ಕೂಡಲೇ ಬ್ರಹ್ಮದೇವರಿಗೆ ಸಾಷ್ಟಾಂಗ ದಂಡ ಪ್ರಣಾಮ ಎರಗ್ತಾ ಇದ್ದಾನೆ, ಸ್ತೋತ್ರ ಮಾಡುತ್ತಾ ಇದ್ದಾನೆ. ಬ್ರಹ್ಮದೇವರು ಕೇಳಿದರು, ವರ ಕೇಳಯ್ಯ. ಅವಾಗ ಹೇಳ್ತಾನೆ, ಒಂದು ವೇಳೆ ನಿಮಗೆ ನನ್ನ ಬಯಕೆಗಳನ್ನು ಪೂರ್ಣ ಮಾಡಬೇಕು ಅಂತಿದ್ದರೆ ನನಗಿಂಥ ವರಗಳನ್ನು ಕೊಡಿ. ಏನಪ್ಪ, ಏನು ಬೇಕು? ನನಗೆ ಸಾವು ಬರಬಾರದು. ಯಾವ ರೀತಿಯಲ್ಲಿ ಸಾವೇ ಬರಬಾರದ ಅಂತ ಬ್ರಹ್ಮದೇವರು ಕೇಳಿಲ್ಲ, ಸಾವೇ ಬರಬಾರದು ಅಂತ ಅವನು ಕೇಳಿಲ್ಲ. ಸಾವು ಬರಬಾರದು, ಹೀಗೆ ಸಾವು ಬರಬಾರದು. ಸರಿ, ಸಾವಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ. ನಾಂತಹ ನ ಬಹಿಹಿ, ಒಳಗೂ ಸಾವು ಬರಬಾರದು, ಹೊರಗೂ ಸಾವು ಬರಬಾರದು. ಸರಿ, ಮೇಲೂ ಸಾವು ಬರಬಾರದು, ಕೆಳಗೂ ಸಾವು ಬರಬಾರದು. ಸರಿ, ಅಲ್ಲ, ಮಧ್ಯದಲ್ಲೇ ಸಾವು ಕೇಳಿಲ್ಲ. ಹಗಲು ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು. ಸರಿ, ಇನ್ನ ಹೇಳ್ತಾರೆ, ನೀವು ಸೃಷ್ಟಿ ಮಾಡಿದ ಯಾರಿಂದಲೂ ಸಾವು ಬರಬಾರದು. ಬಹಳ ಒಳ್ಳೆಯದು. ದೇವತೆಗಳಿಂದ, ದೈತ್ಯರಿಂದ, ದಾನವರಿಂದ, ಯಕ್ಷ, ರಾಕ್ಷಸ, ಮಹೋರಗ, ಸರ್ಪಗಳು, ಯಾರಿಂದಲೂ ನನಗೆ ಸಾವು ಬರಬಾರದು. ಸರಿ, ಇನ್ಯಾವುದು? ಅನ್ಯಸ್ಮಾದಪಿ ಚಾಯುಧೈಹಿ, ಯಾವುದೇ ಆಯುಧಗಳಿಂದ ನನಗೆ ಸಾವು ಬರಬಾರದು. ಸರಿ, ಇನ್ನೇನು ಬೇಕು? ಸಾವು ಎಲ್ಲೆಲ್ಲಿಂದ ಬರಲಿಕ್ಕೆ ಸಾಧ್ಯ ಅಂತ ಆಲೋಚನೆ, ಸಾವಿನಿಂದ ಪಾರಾಗಬೇಕೆಂಬ ಹಂಬಲ, ಅದಕ್ಕಾಗಿ ಓಡಾಟ. ಇದು ನೋಡಬೇಕಲ್ಲಿ, ಚೆನ್ನಾಗಿದೆ. ತುಂಬ ಬುದ್ಧಿವಂತ, ಬಳಸ್ತಾನೆ. ಬುದ್ಧಿ ಜಾಸ್ತಿ ಆದ್ರೇನೆ ತಪ್ಪು ಜಾಸ್ತಿ ಮಾಡ್ತಾರೆ. ದಡ್ರಾಗಿರುವುದೇ ಬಹಳ ಉತ್ತಮ. ಅದಕ್ಕೆ ವಿಜಯದಾಸರ ಸ್ತೋತ್ರ ಮಾಡುತ್ತಾ ತಂದೆ ವೆಂಕಟೇಶ ವಿಠ್ಠಲರು ಹೇಳ್ತಾರೆ, ಮಂದಾತ್ಮನಾಗೆ ಇರಲೇ ನಿವರ ನಂಬಲನುಗಾಲ. ನನಗೆ ಬುದ್ಧಿ ಜಾಸ್ತಿ ಆದರೆ ಇವರು ನಂಬೋದೇ ಬಿಟ್ಬಿಡ್ತೀನಿ ನಾನು, ನಂಗೆ ಆ ಬುದ್ಧಿ ಬೇಡಪ್ಪ, ಇವ್ರು ನಂಬಿದ್ರೆ ಸಾಕು. ಮುಂದೆ ಕುಣಿವ ತಂದೆ ವೆಂಕಟೇಶ ವಿಠಲ. ಸರಿ, ಇನ್ನೇನು ಉಳಿಯಿತು? ಕೊನೆಗೆ ನೋಡಿದ, ಹೀಗಲ್ಲ, ಇಡೀ ಜಗತ್ತನ್ನು ಎರಡು ಭಾಗ ಮಾಡಬಹುದು. ಏನು? ಪ್ರಾಣ ಇದ್ದದ್ದು, ಪ್ರಾಣ ಇಲ್ಲದ್ದು ಅಂತ ಎರಡು. ಪ್ರಾಣ ಇದ್ದದ್ದು, ಪ್ರಾಣ ಇಲ್ಲದ್ದು. ಪ್ರಾಣ ಇದ್ದದ್ದೆಲ್ಲ ಜೀವರಾಶಿ, ಪ್ರಾಣ ಇಲ್ಲದ್ದೆಲ್ಲ ಜಡ. ಪ್ರಾಣ ಇದ್ದದ್ದರಿಂದ ವ್ಯಸುಭಿರುವ ಅಸುಮದ್ಭಿರುವ, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು ಅಂತ. ಅವಾಗ ಹೇಳ್ತಾರೆ, ಪ್ರಾಣ ಇದ್ದದ್ದು ಅಂದರೆ ಯಾವುದು? ಜೀವ. ಪ್ರಾಣ ಇಲ್ಲದ್ದು ಜಡ. ಅವಾಗ ಅಲ್ಲಿ ಮತ್ತೂ ಸಂಶಯ, ಪ್ರಾಣ ಅಂದರೆ ಜೀವ ಜಡರಿಕ್ಕಿಂತ ವಿಲಕ್ಷಣವಾಗಿ ಸಪರೇಟ್ ಆಗಿ ಯಾರಾದ್ರೂ ಇದ್ರೆ, ಜೀವನೂ ಅಲ್ಲದೆ ಜಡವೂ ಅಲ್ಲದೆ ಬೇರೆ ಯಾರಾದ್ರೂ ಇದ್ರೆ, ವಿಟಾಲ್ ಸಮ್ ಪರ್ಸನ್. ಆ ಡೌಟ್ ಬಂದಿಲ್ಲ ಅವನಿಗೆ, ಯಾಕೆ ಅದರಲ್ಲಿ ಕನ್ಫರ್ಮೇಶನ್ ಇದೆ. ಏನು ಅಂತ, ಎಲ್ಲರೂ ಜೀವರೇ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಎಲ್ಲ ದೇವತೆಗಳು ಎಲ್ಲ ಜೀವರಾಶಿಗಳೇ. ವಿಷ್ಣುವು ಜೀವನೇ. ಇದು ನೋಡಬೇಕು, ಕಾನ್ಸೆಪ್ಟ್ ತಲೆಯಲ್ಲಿ ಹೇಗಿದೆ ಅವನಿಗೆ. ಹಿರಣ್ಯಾಕ್ಷನ ಸಂಹಾರ ಮಾಡಿದ ವರಾಹ ದೇವರನ್ನು ಸಂಹಾರ ಮಾಡುತ್ತೇನೆ ಅಂತ ಸಂಕಲ್ಪ ಅವನದ್ದು. ಯಾಕೆ? ನಾನು ನನ್ನ ಶೂಲದಿಂದ ಇವನ ಕೊಂದ ಮೇಲೆ ಈ ಹರಿಯಲ್ಲಿ ರಕ್ತ ಜಾಸ್ತಿ ಇದೆ, ಅದರಿಂದ ತರ್ಪಣ ಕೊಡ್ತೇನೆ ಅಂತಾನೆ. ಶ್ರೀಹರಿ ನಮ್ಮಂತೆ ಒಬ್ಬ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಜೀವರಾಶಿಗಳೇ, ತಪಸ್ಸು ಮಾಡಿ ಸಾವಿಲ್ಲದೆ ಮಾಡಿಕೊಂಡಿದ್ದಾರೆ, ಮತ್ತು ತಪಸ್ಸು ಮಾಡಿ ಆಯಾ ಪದಗಳಿಗೆ ಹೋಗಿ ಕೂತಿದ್ದಾರೆ. ನಾನೂ ತಪಸ್ಸನ್ನು ಮಾಡಿ ಸಾವಿಲ್ಲದೆ ಮಾಡಿಕೊಂಡು ಇನ್ನಷ್ಟು ತಪಸ್ಸನ್ನು ಮಾಡಿ ಈ ಪದಗಳಲ್ಲಿರುವ ಇವರನ್ನ ಇಳಿಸಿ ನಾನು ಕೂಡಬಹುದು ಅನ್ನುವ ಕಲ್ಪನೆ, ಅದು ಫಿಕ್ಸ್ ಆಗಿದೆ ಅವನ ತಲೆಯಲ್ಲಿ. ಅದಕ್ಕೆ ಇಡೀ ಜಗತ್ತಿನಲ್ಲಿರೋದು ಜೀವ ಜಡ, ಅವರಿಂದ ಸಾವು ಬರಬಾರದು ಅಂತ ಕೇಳಿದ. ಸುಲಭ ಆಯಿತು. ಬ್ರಹ್ಮದೇವರು ನಕ್ಕರು. ಜೀವ ಜಡ ವಿಲಕ್ಷಣನಾದ ಸ್ವಾಮಿ ಒಬ್ಬನಿದ್ದಾನೆ ಎಂಬ ಎಚ್ಚರವೇ ಇಲ್ಲ ನಿನಗೆ. ಕೊನೆಗೆ 100 ವರ್ಷ, ಮನುಷ್ಯ ಮಾನದಿಂದ 36,000 ವರ್ಷಗಳ ಕಾಲ ತಪಸ್ಸು ಮಾಡಿ ನೀ ಕೇಳಿದ್ದೇನಯ್ಯ, ಸಾಧಿಸಿದ್ದೇನು ಅಂದರೆ ಎಲ್ಲರಂತೆ ಸಾಯಬಾರದು, ಬೇರೆ ರೀತಿಯಲ್ಲಿ ಸಾಯಬೇಕು ಅಂತ ಕೇಳಿದ್ದೆ. ಇಷ್ಟೂ ಕಷ್ಟಪಟ್ಟು ನೀ ಕೇಳಿದ್ದೇನು, ಸ್ವಲ್ಪ ವೆರೈಟಿ ಆಗಿ ಸಾಯ್ಬೇಕು. ಪಾಪ ಹೋಗ್ಲಿ, ಭಗವಂತ ಇದ್ದಾನೆ, ನಿನ್ನ ವರವನ್ನು ಪೂರ್ಣ ಮಾಡುತ್ತಾನೆ ಅಂತ ನಕ್ಕರವರು. ನೋಡಿ ಅಲ್ಲ, ನೀವು ಪ್ರವಚನ ಮಾಡ್ತಾ ಇದ್ದೀರಾ ಮೈಕ್ ಮುಂದೆ, ದೈತ್ಯರಿಗೆ ಎಲ್ಲ ಗೊತ್ತಾಗ್ಬಿಟ್ರೆ ಸೀಕ್ರೆಟ್. ಅವಾಗ ಹಿರಣ್ಯಕಶಿಪು ಗೊತ್ತಾಗಿಲ್ಲ, ಇವಾಗ ಇದ್ದವ್ರು ಗೊತ್ತಾಗುತ್ತಲ್ಲ ಅಂದರೆ, ಮೈಕಲ್ಲ ಟ್ರಂಪೆಟ್ ಇಟ್ಟು ಮಾಡಿದರೂ ಕೂಡ ಅವರು ನಂಬಲ್ಲ. ಯಾಕೆ ಅಂದಿರಾ, ಅವರಲ್ಲಿ ನಂಬುವಂಥ ಒಂದು ನೇಚರ್ ಇಲ್ಲ. ಇನ್ನೊಂದೇನು ಅಂದರೆ, ಅವರೊಳಗಿದ್ದು ದೇವರೇ ಅವರಿಗೆ ಜ್ಞಾನ ಕೊಡಬೇಕು, ಈ ಜ್ಞಾನ ಅವರಿಗೆ ಬರುವಂತೆ ದೇವರೇ ಮಾಡಲ್ಲ, ಇದರ ಮೇಲೆ ನಂಬಿಕೆ ಕೊಡೋದೇ ಇಲ್ಲ. ಬಹಳ ಜನ ಬರ್ತಿರ್ತಾರೆ, ನೀವು ಒಳ್ಳೆ ಮಾಧ್ವರಪ ಚೆನ್ನಾಗಿ ಅಥವಾ ನಿಮ್ಮ ನಿಮ್ಮ ಮತದ ಪ್ರಕಾರ ಇದ್ದೀರ, ಎಲ್ಲ ಮತ ಇಟ್ಟುಕೊಳ್ಳಿ, ಎಲ್ಲ ಮತಗಳಲ್ಲಿ ನೀವಿದ್ದೀರಿ, ನಿಮ್ಮ ನಿಮ್ಮ ಮತದಲ್ಲಿ ನೀವಿದ್ದೀರ, ಇನ್ನೊಂದು ಮತದ ಕುರಿತು ಪ್ರಚಾರ ಮಾಡ್ತಾ ಹೋಗ್ತಿರ್ತಾರಲ್ಲ ರೋಡಲ್ಲಿ, ಅವ್ರು ನಿಮ್ಮನೆ ಹತ್ರ ಬಂದು ಪಾಂಪ್ಲೇಟ್ ಕೊಟ್ಟರು, ನಿಮ್ಮ ಕಿವಿಗೆ ಆ ಟ್ರಂಪೆಟ್ ಇಟ್ಟು ಓದಿದರು, ಗಟ್ಟಿಯಾಗಿ ಹೇಳಿದರು, ನಂಬುತ್ತೀರಾ? ಯಾಕೆ, ನಿಮ್ಗೆ ಆಲ್ರೆಡಿ ನಿಮ್ಮ ಮತದಲ್ಲೇ ಗಟ್ಟಿ ಇದೆ, ಇನ್ನೊಬ್ಬರ ಮತ ನಂಬಲ್ಲ. ಹೌದ್ ತಾನೆ, ಅವರು ಏನು ಏನು ಪುಸ್ತಕಗಳು ತೆಗೆದು ಅಲ್ಲಿ ಹೀಗೆ ಹೇಳಿದ್ದಾರೆ ಇಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಏನು ಚೀರ ಆಡಿದರೂ ನೀವು ಹೋದರೆ ಸಾಕು ಅಂತ ಹೇಳ್ತೀರ. ಹೌದು, ಹಾಗೆ ಅವರು ನಾವೇನು ಹೇಳಿದರೂ ಅವ್ರು ಏನು ಬೇಕಾಗಿಲ್ಲ, ಅವರದ್ದೇ ಫಿಕ್ಸ್ ಆಗಿರುತ್ತೆ. ಆ ಥರ ವರವನ್ನು ಕೊಡ್ತಾ ಇದ್ದಾರೆ, ಅವನು ಕೇಳ್ತಾ ಇದ್ದಾನೆ, ಎಲ್ಲರನ್ನ ಜಯಿಸುವ ಶಕ್ತಿ ನನಗೆ ಕೊಡಿ, ಲೋಕಪಾಲಕರನ್ನೆಲ್ಲ ಓಡಿಸಿ ಆ ಪೋಸ್ಟಲ್ಲಿ ಇದ್ದುಕೊಂಡು ಸಮರ್ಥವಂತವಾಗಿ ನಾನು ಆ ಕೆಲಸ ಮಾಡಲಿಕ್ಕೆ ನನಗೆ ಕೆಪಾಸಿಟಿ ಬೇಕು, ಅದು ಕೊಡಿ. ಸರಿ, ಎಲ್ಲ ಕೊಟ್ಟು ಕೊನೆಗೆ ಹೇಳಿದ್ರು, ಅಪ್ಪ ಯಾರಿಗೂ ಕೊಡಲಿಲ್ವೋ ಇಷ್ಟು ವರಗಳು, ನೀನು ಒಬ್ಬನಿಗೆ ಇಷ್ಟು ಕೊಡ್ತಾ ಇದ್ದೀರಪ್ಪ, ಜಾಗ್ರತೆ. ಇವಾಗ ಹಾಳಾಗಲಿಕ್ಕೆ ಏನೇನು ಬೇಕೋ ಫೆಸಿಲಿಟಿ ಎಲ್ಲ ಕೊಟ್ಟು ಹಾಳಾಗಬೇಡ ಅಂತ ಹೇಳಿಕೊಂಡ್ರೆ ಹೇಗಿರುತ್ತೋ. ಅವನೇ ಕೇಳಿದ್ದು, ಹಾಳಾಗಲಿಕ್ಕೆ ಬೇಕಾದ ಫೆಸಿಲಿಟಿಗೆಲ್ಲ ಕೇಳಿಕೊಂಡ, ನೋಡಪ್ಪ ಹಾಳಾಗ್ತೀಯ ಅಂತ ಹೇಳಿ ಹೋದರು. ಅವನು ಇವಾಗ ಬಲ ಎಲ್ಲವೂ ಜಾಸ್ತಿ ಆದರೆ ನಮ್ಮೊಳಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಬರುತ್ತೆ, ಇನ್ನೊಬ್ಬರ ಮೇಲೂ ಕೂಡ ನಂಬಿಕೆ ಬರುತ್ತೆ, ನಮಗಿಂತ ಕಡಿಮೆ ಎಂಬ ನಂಬಿಕೆ ಬರುತ್ತೆ, ನಾವೇ ಜಾಸ್ತಿ ಎಂಬುದು ಬರುತ್ತೆ, ಅಹಂಕಾರ ಬರುತ್ತೆ, ಇನ್ನೊಬ್ಬರು ನೋಯಿಸುವ ಪ್ರವೃತ್ತಿ ಬರುತ್ತೆ, ಎಲ್ಲ ಹಾಳಾಗುವ ಪ್ರವೃತ್ತಿ ತಾನಾಗಿ ಬರುತ್ತೆ. ಎಲ್ಲ ಬಂದಿದೆ, ಎಲ್ಲರನ್ನ ಗೆದ್ದಿದ್ದಾನೆ, ಸ್ವರ್ಗವನ್ನೇ ಆಕ್ರಮಿಸಿಕೊಂಡಿದ್ದಾನೆ, ಇಂದ್ರಾದಿಗಳು ಎಲ್ಲರೂ ಅವರವರ ಸ್ಥಾನಗಳಿಗೆ ಹೋಗಿಬಿಟ್ಟಿದ್ದಾರೆ. ಅವರಿಗೆಲ್ಲ ಗೊತ್ತಾಗಿದೆ, ಇದು ನಮ್ಮ ಕಾಲ ಅಲ್ಲ, ಈ ಒಂದೇ ಕಾಲ. ಅಂಥ ಕಾಲಕ್ಕೆ ಅವನ ಕಠಿಣವಾದ ಒಂದು ದಂಡ ಅಂದರೆ ರಾಜ್ಯ, ಶ್ರೀಹರಿ ಅಂದರೆ ಕೊಂದು ಬಿಡುತ್ತೇನೆ. ಅದಕ್ಕೆ ಸಜ್ಜನರು ದೇವತೆಗಳು ಎಲ್ಲ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವಿನಿದ್ರಾಹ ವಾಯುಭೋಜನ, ನಿದ್ದೆಯನ್ನು ಬಿಟ್ಟು ಗಾಳಿಯನ್ನು ತಗೊಳ್ತಾ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಅಂದರೆ ನಮಗೆ ಆ ಸ್ಥಿತಿಯ ಕಲ್ಪನೆ ಗೊತ್ತಿಲ್ಲ ನಮಗೆ. ನಮಗೆ ಯಾವುದಾದರೂ ಒಂದು ವಿಷಯ ಬೇಕಾಗಿದ್ದರೆ ಅದಕ್ಕಾಗಿ ಸ್ವಲ್ಪ ಹೊತ್ತು ನಿದ್ದೆ ಬಿಟ್ಟು ಕೂಡ್ತೀವಿ. ಒಬ್ಬ ವ್ಯಕ್ತಿಗೆ ನಿದ್ದೆಯೇ ಬಾರದೇ ಇರಬೇಕಾದ್ರೆ ಎಷ್ಟು ಟಾರ್ಚರ್ ಪಟ್ಟಿರಬೇಕು, ಎಷ್ಟು ಕಷ್ಟಪಟ್ಟಿರಬೇಕು, ಆಹಾರವೇ ಬಿಟ್ಟು ಕೊಡಬೇಕಾದ್ರೆ ಎಷ್ಟು ನೋವು ತಿಂದಿರಬೇಕು. ಅಂಥ ಸ್ಥಿತಿಯಲ್ಲಿ ದೇವರನ್ನು ಚಿಂತನೆ ಮಾಡ್ತಾ ಇದ್ದಾರೆ ನಾನ್ ಸ್ಟಾಪ್ ಆಗಿ ಎಲ್ಲರೂ ಕೂಡ. ಅವಾಗ ಆಕಾಶವಾಣಿ ಆಗ್ತಾ ಇದೆ, ಮಾಭೈಷ್ಟ ವಿಭುಧಶ್ರೇಷ್ಠ ಸರ್ವೇಶಾಂ ಭದ್ರಮಸ್ತುವ, ಎಲ್ಲರಿಗೂ ಒಳ್ಳೆಯದಾಗಲಿ, ಹೆದರಬೇಡಿ, ಅವನು ಎಷ್ಟೇ ದುರಾತ್ಮನಾಗಿದ್ದರೂ ಕೊಂದು ಬಿಡುತ್ತೇನೆ, ಸ್ವಲ್ಪ ಕಾಲ ಕಾಯಿರಿ. ಇದು ನಮ್ಮ ಶಾಸ್ತ್ರದಲ್ಲಿ ಬರತಕ್ಕಂಥದ್ದು. ನೀವು ಅಂದುಕೊಂಡ ಕೂಡಲೇ ಆ ಕೆಲಸಗಳಾಗಿಬಿಡಬೇಕು ಎಂಬುದು ನಿಮ್ಮ ಅವಸರ. ಕರ್ಮಕ್ಕಾಗಿ ಕಾಲಕ್ಕಾಗಿ ಚೂರು ಕಾಯಬೇಕು, ಇಲ್ಲದಿದ್ದರೆ ಆಗಲ್ಲ. ಅವನು ಎಷ್ಟೇ ಬಲದಿಂದ ದರ್ಪಿತನಾದರೂ ನಾನು ಕೊಂದು ಬಿಡ್ತೇನೆ. ಪ್ರಹ್ಲಾದನಿಗೆ ದ್ರೋಹ ಮಾಡಿದಾಗ, ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋಜ್ಜಿತಂ, ಎಷ್ಟೇ ವರಗಳಿಂದ ಕೊಬ್ಬಿದ್ರೂ ಅವನು ಕೊಂದು ಬಿಡ್ತೇನೆ. ಯಾವ ಯಾವ ಪ್ರಹ್ಲಾದ ಹೇಳ್ತಾರೆ? ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ, ನಿರ್ವೈರನಾದ, ಯಾರ ಜೊತೆಗೂ ವೈರವಿಲ್ಲದ, ಪ್ರಶಾಂತನಾದ ತನ್ನ ಮಗನಿಗೇನೆ ಅವನು ಕೊಲ್ಲಬೇಕು ಅಂತ ನೋಡಿದಾಗ ಅವನನ್ನು ಸಂಹಾರ ಮಾಡಿಬಿಡುತ್ತೆ. ಮನುಷ್ಯನಾದವ ಯಾರೇ ಆಗಲಿ, ವೇದಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ, ಯಜ್ಞಾದಿ ಕ್ರಿಯೆಗಳಿಗೆ ಯಾವಾಗ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾನೋ ಅವನ ನಾಶ ಖಚಿತ ಎಂಬುದು ತಿಳಿದುಕೊಳ್ಳಿ ಅಂತ ಹೇಳಿದಾಗ ಎಲ್ಲರೂ ಸಂತೋಷವಾಗಿ ಗತೋದ್ವೈಕಾಹ ಮೇನಿರೇಚ ಅಸುರಂ ಹತಂ, ಅವನು ಸತ್ತ ಅಂತಲೇ ತಿಳ್ಕೊಂಡ್ರು. ದೇವರ ಮಾತು ಅಂಥದ್ದು, ಎಲ್ಲರೂ ಹಿಂದಿರುಗಿ ಹೋಗ್ತಾ ಇದ್ದಾರೆ. ಆಗ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳಯ್ಯ, ಚತ್ವಾರ ಸ್ವತಃ. ಆ 4 ಜನ ಮಕ್ಕಳಲ್ಲಿ ಪ್ರಹ್ಲಾದ ಅದ್ಭುತ ಅಂತ ಪ್ರಹ್ಲಾದನ ವರ್ಣನೆ ಹೇಳಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾಳೆ ಸಪ್ತಮ ಸ್ಕಂಧ ಇನ್ನೂ ವಿಸ್ತಾರವಾಗಿ ನಾಳೆ ನೋಡಿ. ನಂತರ ಅಷ್ಟಮ, ನವಮ, ದಶಮ ಸ್ವಾಮಿ ಮುಂದೆ ನೋಡಿಸ್ಲಿಕ್ಕಿದ್ದಾನೆ, ಅದನ್ನು ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ.